यदितं तव भक्तानाम् अस्माकं नृहरे हरे तदा सुकार्यं कार्यज्ञ प्रलयर्कायितप्रभ हरिकथामृतसार गुरुगळ करुणदिन्द पणितु पेळुवे परम भगवद् भक्तरिदनादरदि केळुवुदु ಆದರದಿ ಕೇಳುವುದು ಇಷ್ಟು. ನಾವು ವರ್ಣ ಪ್ರಕ್ರಿಯಾ ಸಂಧಿಯಲ್ಲಿ ವಿಶ್ವಂಬರ ಅಂತ ಬಂತು. ಆ ವಿಶ್ವಮಂಬೋ ವಿಶ್ವ ಅಂದ್ರೆ ಬಿಂಬಮೂರ್ತಿಯನ್ನ ವಿಶ್ವಂಬರ ಪ್ರಾಜ್ಞ ಅಂಬೋ ಅನೇಕ ಹೆಸರಿನಿಂದ ಅವನನ್ನ ಕರೀತಾರೆ ಅಂತ ಬಂತು. ಅಲ್ಲಿ ವಿಶ್ವಮಂಬೋ ಒಂದು ಶಬ್ದವನ್ನ ತಗೊಂಡು ಇಲ್ಲಿ ಏನ್ ಅರ್ಥ ಬರುತ್ತೆ ಅಂತ ಸ್ವಲ್ಪ ನೋಡೋಣ ಅಂತ. ಅದೇನೋ ವಿಶ್ವಮಂಬೋದು ವಿಷ್ಣು ಸಹಸ್ರನಾಮದಲ್ಲಿ ಮೊಟ್ಟ ಮೊದಲು ಬರುವಂತ ಅರ್ಥ. ಇದಕ್ಕೆ ಬನ್ನಂಜಯ ಗೋವಿಂದಾಚಾರ್ಯರು ಆಚಾರ್ಯರು ಹೇಳಿದಂತೆ ಒಂದೊಂದು ಶಬ್ದಕ್ಕೇನು ವಿಷ್ಣು ಸಹಸ್ರನಾಮದಲ್ಲಿ ಒಂದೊಂದಕ್ಕೇನು ಮಿನಿಮಮ್ ಕನಿಷ್ಠ ಪಕ್ಷ 100 ಅರ್ಥಗಳಿದೆ ಅಂತ. ಈ ಒಂದು ಅದು ಹೇಗೆ ಮಾಡಬೇಕು ಅಂಬೋ ಒಂದು ಮೆಥಡಾಲಜಿನ ಆ ವಿಶ್ವಂ ಅಂಬೋ ಶಬ್ದದಿಂದ ತೋರಿಸಿಕೊಟ್ಟಿದ್ದಾರೆ. ಬನ್ನಂಜಯ ಗೋವಿಂದಾಚಾರ್ಯ ಸುಮಾರು ಅದಕ್ಕೆ 120 ಮೀನಿಂಗ್ ಅನ್ನ ಕೊಟ್ಟಿದ್ದಾರೆ ಅದು ಹೇಗೆ ಮಾಡಬೇಕು ಅಂಬೋದನ್ನ ಕೇಶವರಾವ್ ಸ್ವಲ್ಪ ಹೇಳಿಕೊಟ್ರು, ಗೈಡ್ಲೈನ್ಸ್ ಕೊಟ್ಟು ಅದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂತ. ಅದನ್ನ ಇಟ್ಟುಕೊಂಡು ಈ ಪದ್ಯಕ್ಕೆ ಹೇಗೆ ನೋಡಬಹುದು ಅಂತ ಒಂದು ನೋಡೋಣ. ಸೊ ಈ ಫಸ್ಟ್ ಬಂದು ವಿಶ್ವಂ ಅಂಬೋದಕ್ಕೆ ಫಸ್ಟ್ ಅರ್ಥವೇ ಎಲ್ಲವೂ ತಿಳಿಸಿ ಕೊಟ್ಟುಬಿಡುತ್ತೆ. ಅದನ್ನ ವಿಸ್ತಾರ ಹೇಳ್ತಾ ಹೋಗ್ತಾರೆ. ಫಸ್ಟ್ ಹೇಳುವಾಗ ವಿಶ್ವಂ ಅಂದ್ರೆ ಸರ್ವಂ ಅಂತ ಅರ್ಥ. ವಿಶ್ವಂ ಅಂದ್ರೆ ಪೂರ್ಣ, ವಿಶ್ವಂ ಅಂದ್ರೆ ಸರ್ವಂ ಪೂರ್ಣ ಎಲ್ಲವೂ ಅಂಬೋ ಅರ್ಥದಲ್ಲಿ ಬರುತ್ತೆ. ವಿಶ್ವ ಅಂದ್ರೆ ಲಿಟ್ರಲ್ ಮೀನಿಂಗು ನಮ್ಗೆ ಅದು ವಿಶ್ವ ಅಂದ್ರೆ ಎಲ್ಲವೂ ಅಂತಾನೆ ಆಗ್ಬಿಡುತ್ತೆ. ಸೊ ಸರ್ವಂ ಅಂತ ಏನು ಸರ್ವಂ ಅಂತ ಕ್ವಶನ್ ಬಂದ್ರೆ ಸರ್ವಂ ಅಂದ್ರೆ ಪೂರ್ಣ ಅಂತಾನ ಎಲ್ಲವೂ ಅಂದ್ರೆ ಏನು ಅಂದ್ರೆ ಗುಣದಿಂದ ಪೂರ್ಣ, ಗುಣದಿಂದ ಪೂರ್ಣ ಅಂತ ಒಂದು. ಸೊ ಗುಣದಿಂದ ಪೂರ್ಣನ ಆದೊಂದು ದಟ್ ಇಟ್ ಸೆಲ್ಫ್ ಇನ್ಕ್ಲೂಡ್ಸ್ ಎವ್ರಿ ಮೀನಿಂಗ್ ದಟ್ ಯು ಕ್ಯಾನ್ ಕನ್ಸೀವ್ ಆಫ್. ಸೊ ಅದು ಸ್ವಲ್ಪ ವಿಸ್ತಾರ ಮಾಡ್ತಾರೆ. ಎಲ್ಲವೂ ಅಂದ್ರೆ ನಮ್ಗೆ ಆ ಒಂದು ಮಹಿಮೆ ಗೊತ್ತಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಸರ್ವಂ ಅಂದ್ರೆ ಸರ್ವ ಈಶ, ಅವನು ಎಲ್ಲರಿಗೇನೂ ಒಡೆಯ ಈಶ. ನಾವು ಒಂದು ಅಂಗನ್ಯಾಸ ಮಾಡುವಾಗ ಹೇಳ್ತೀವಲ್ಲ ಅದು ಇದೇ ವಿಶ್ವಂ ಎಂಬುದ ಅರ್ಥವನ್ನೇ ಅಲ್ಲಿನೂ ನಾವು ಉಲ್ಲೇಖ ಮಾಡ್ಕೊಂಡು ಹೇಳ್ತೀವಿ ಅಂಗನ್ಯಾಸ ಮಾಡುವಾಗ. ಸರ್ವ ಈಶ ಎಲ್ಲರಿಗೇನು ಈಶ ಅಂದ್ರೆ ಸರ್ವ ಇಟ್ಕೊಂಡೆ ಸರ್ವ ಈಶ, ಸರ್ವಶಕ್ತ, ಸರ್ವಗತಿ ಎಲ್ಲಾ ಕಡೆನೂ ಇರುವವನು, ಎಲ್ಲಾ ಕಡೆನೂ ಜ್ಞಾನದಿಂದ ಇರುವವನು. ಗತಿ ಅಂದ್ರೆ ಎಲ್ಲ ಕಡೆ ಜ್ಞಾನದಿಂದ ಇರುವವನು, ಎಲ್ಲಾ ಕಡೆನೂ ಚಲಿಸುವವನು, ಮತ್ತು ಹೇಗೆ ಚಲಿಸ್ತಾನೆ ಸರ್ವಶಕ್ತನಾಗ ಚಲಿಸುತ್ತಾನೆ, ಸರ್ವದಕ್ಕೇನು ಒಡೆಯನಾಗ ಚಲಿಸುತ್ತಾನೆ, ಸರ್ವಪ್ರಭ ಅಂದ್ರೆ ಆ ಒಂದು ಕಾಂತಿ, ಯಾಕೆಂದ್ರೆ ಅವನು ಆ ಒಂದು ಚೈತನ್ಯ ಸ್ವರೂಪ. ಸೊ ಅವನು ಹೇಗಿದ್ದಾನೆ ಅವನಿಗೆ ಸರ್ವ ಕಾಂತಿಯಿಂದ ಸರ್ವಪ್ರಭೆಯಿಂದ ಚಲಿಸ್ತಾನೆ. ಆಮೇಲೆ ಯಾವಾಗ ಚಲಿಸ್ತಾನೆ ಅಂದ್ರೆ ಸರ್ವಸ್ಯ ಸರ್ವದಾ ಅಂತಾನು ಇಟ್ಕೊಳ್ಳಿ, ಯಾವಾಗಲೂ ಎಲ್ಲೆಡೆಯೂ ಹೋಗ್ತಾನೆ, ಆ ಸರ್ವ ಜ್ಞಾನವಾಗಿ ಹೋಗ್ತಾನೆ. ಅದು ಮಾತ್ರ ಇಲ್ಲ ಸರ್ವ ಎಲ್ಲದಕ್ಕೇನು ಕಾರಣ, ಸರ್ವ ಯೋನಿ ಎಲ್ಲದಕ್ಕೇನು ಕಾರಣಭೂತನಾಗಿ ಅವನು ಚಲಿಸುತ್ತಾ ಇದ್ದಾನೆ. ಹೀಗೆ ಚಲಿಸುತ್ತಾನೆ ಎಂಬ ಜ್ಞಾನವನ್ನು ಕೊಡ್ತಾನೆ. ಯಾರಿಗೆ ತಿಳುವಳಿಕೆಯನ್ನು ಕೊಟ್ಟು ಇವನೇ ಅದನ್ನ ಬಿಂಬನಾಗಿದ್ದು ಮಾಡುತ್ತಾನೆ ಅಂತ. ಆ ಬಿಂಬನಲ್ಲಿ ವಿಶ್ವ ಅಂತ ಒಂದು ಪ್ರಾರ್ಥನೆ. ಅದು ಮಾತ್ರ ಇಲ್ಲ ಕೊನೆಯಲ್ಲಿ ಸರ್ವಂ ಸಮಾಪ್ನೋತಿ ಸರ್ವಂ. ಇದು ಗೀತೆಯಲ್ಲಿ ಆಚಾರ್ಯರು ಹೇಳಿದ ಅರ್ಥ ಆಗುತ್ತೆ. ಸರ್ವಂ ಸಮಾಪ್ನೋತಿ ಅಂದ್ರೆ ಕೊನೆಯಲ್ಲಿ ಎಲ್ಲವನ್ನೂ ಕಬಳೀಕರ ಮಾಡಿ, ಎಲ್ಲಂದ್ರೆ ಆ ಲಿಂಗ ದೇಹ, ಈ ಒಂದು ಸ್ಥೂಲ ದೇಹ, ಆಮೇಲೆ ಲಯದ ಚಿಂತನೆ ಪೂರ್ತಿ ಬರುತ್ತೆ ನೋಡಿ. ಎಲ್ಲವನ್ನು ಮುಗಿಸ್ತಾ ಆ ಜೀವಕ್ಕೆ ಏನನ್ನ ಸಮಾಪ್ತಿ ಮಾಡ್ತಾನೆ, ಏನು ಸಂಹಾರ ಮಾಡ್ತಾನೆ ಅಂದ್ರೆ ಆ ಒಂದು ಜಡವಾದ ದೇಹ ಅಂಬೋ ಒಂದು ಆ ಬಂಧನದಿಂದ ವಿಮುಕ್ತನಾಗ ಮಾಡ್ತಾನೆ, ಅದನ್ನ ಬಂಧನವನ್ನ ಸಮಾಪ್ತಿ ಮಾಡ್ತಾನೆ ಅಂತ ಅಲ್ಲಿ ಹೇಳ್ತಾರೆ. ಸಮಾಪ್ತಿ ಅಂತ ಇದನ್ನ ಹೇಳ್ಬಿಟ್ಟು ಇದು ಇನ್ನು ಏನು ಮಾಡ್ತಾನೆ ಇವನು ಅಂತ ಹೇಳಿದ್ರೆ, ಇದು ಮಾತ್ರ ಇಲ್ಲ, ಇದು ಅವನು ಇನ್ನು ಏನು ಇದು ಮಾಡ್ಲಕ್ಕೆ ಈ ಒಂದು ಪ್ರಾಸೆಸ್, ಈ ಸರ್ವವನ್ನು ಮಾಡ್ಲಕ್ಕೆ ಕೊನೆಯಲ್ಲಿ ಜೀವಕ್ಕೆ ಮೋಕ್ಷವನ್ನ ಕೊಡೋಸ್ಕರ ಆ ಒಂದು ಆ ಕರುಣೆಯಿಂದ ಅವನು ಏನು ಮಾಡ್ತಾನೆ ನಮಗಾಗ ಸೃಷ್ಟಿ ಕಾರ್ಯವನ್ನ ಮಾಡ್ತಾರೆ. ನಮಗಾಗೆ ಅಂದ್ರೆ ಜಸ್ಟ್ ನಮಗಾಗೆ ಅಂತ ಅರ್ಥ ಅಲ್ಲ, ಆ ಲಕ್ಷ್ಮಿಯ ಪ್ರಾರ್ಥನೆ ಲಕ್ಷ್ಮಿಯ ಇಷ್ಟವೂ ಅದೇ ಆಗಿರುತ್ತೆ. ದೇವರ ಎಲ್ಲಾ ಕಾರ್ಯ ನೋಡಬೇಕು ಅಂತ ಅವಳು ಪ್ರಾರ್ಥನೆ ಮಾಡ್ತಾಳೆ, ನಮಗೆ ಫಲ ಆಗತ್ತೆ ಅದರಿಂದ. ಸೊ ಆದ ಕಾರಣದಿಂದ ಅದಕ್ಕೆ ಏನ್ ಮಾಡ್ತಾನೆ, ವಿಶ್ವಂ ಎಂಬುದಕ್ಕೆ ಆತ್ಮಾದಿ ರೂಪೇಣ, ವಿಶ್ವಂ ಎಂಬುದಕ್ಕೆ ಇನ್ನೊಂದು ಅರ್ಥ ಏನ್ ಬರುತ್ತಂದ್ರೆ, ವಿಶ್ವ ಅಂದ್ರ ಪ್ರಜನ ಅಂದ್ರೆ, ಪ್ರಜನ ಅಂದ್ರೆ ಸೃಷ್ಟಿ ಮಾಡಿಸ್ತಾನೆ, ಸೃಷ್ಟಿ ಪ್ರಾದುರ್ಭಾವ ಮುಂತಾದ ಆ ಪ್ರಜನ ಕ್ರಿಯೆಯನ್ನ ಮಾಡಿಸ್ತಾನೆ. ವಿಶಲ್ ವ್ಯಾಪ್ತ ಅಂದ್ರೆ ವ್ಯಾಪ್ತನಾಗ್ತಾನೆ ಅಂತ ಬರುತ್ತೆ. ಹಾಗೆ ಅಂದ್ರೆ ಆತ್ಮಾದಿ ರೂಪೇನ ಅವನು ಏನು ಮಾಡಿದ್ದಾನೆ, ತನ್ನದೇ ಆದ ಆ ಭಾಗವತದಲ್ಲಿ ಬಂದದ್ದನ್ನ ನೆನಪು ಮಾಡ್ಕೋಬೇಕು. ವಿಶ್ವಂ ಅಂದ್ರೆ ನಮ್ಮೊಳಗಿರುವಂತ ಈ ಒಂದು ಬಿಂಬರೂಪ ಭಗವಂತ ತನ್ನನ್ನು ತಾನೇ ದೀಪದಂತೆ ಆ ಒಂದು ಆತ್ಮ ಸೃಷ್ಟಿಯನ್ನ ಮಾಡ್ಕೊಳ್ತಾನೆ. ಸೊ ಆತ್ಮ ಸೃಷ್ಟಿನೂ ಬರುತ್ತೆ. ಹಾಗೆ ಅಂದ್ರೆ ವಿ ಎಂಬುದಲ್ಲಿ, ವಿ ಎಂಬೋ ಶಬ್ದದಿಂದ ನಿಮ್ಗೆ ಒಂದು ಶ್ರಯತಿ ಅಂತನೂ ಬರುತ್ತೆ. ವಿ ಗತಿ ಪ್ರಜನ, ಪ್ರಜನ ಅಂದ್ರೆ ಸೃಷ್ಟಿ ಮಾಡುವುದು, ಉತ್ಪತ್ತಿ ಮಾಡುವುದು, ತನ್ನನ್ನ ತಾನೇ ಸೃಷ್ಟಿ ಮಾಡಿಕೊಂಡಿದ್ದಾನೆ, ಆತ್ಮಾದಿ ರೂಪೇನ ಸೃಷ್ಟಿ ಮಾಡಿಕೊಂಡಿದ್ದಾನೆ. ಆಮೇಲೆ ಆತ್ಮಾದಿ ರೂಪ ಮಾತ್ರ ಇಲ್ಲ, ಅನೇಕ ರೂಪ ಅವತಾರ ರೂಪಗಳನ್ನು ಸೃಷ್ಟಿ ಮಾಡಿದ್ದಾನೆ. ಅಂದ್ರೆ ಈ ನಮ್ಮ ಒಳಗೆ ಇರುವಂತಹ ಈ ಬಿಂಬ ಅನೇಕ ರೂಪದಿಂದ ಒಂದಾನೊಂದು ಕಾಲದಲ್ಲಿ ಅವನು ಏನ್ ಮಾಡಿದಾನೆ, ಈ ದೇಹದಲ್ಲಿ ನಮ್ಗೆ ಸೃಷ್ಟಿಗೆ ತರುವಾಗ ಅನೇಕ ರೂಪ ಇದನಿಂದ ಕಾರ್ಯ ಆಗ್ಬೇಕು. ಯಾಕೆಂದ್ರೆ ಅವನೇ ಸ್ವತಂತ್ರ, ಅವನೇ ಮಾಡಬೇಕು. ಸೊ ಈ ಪ್ರಾರ್ಥನೆಯಿಂದ ನಮಗೆ ಏನಾಗತ್ತೆ, ಇಲ್ಲಿ ಇವಾಗ ನಮ್ಮಲ್ಲಿ ಇಷ್ಟು ರೂಪದಿಂದ ನೀನು ಅಭಿವ್ಯಕ್ತನಾಗಬೇಕು, ನಿನ್ ಬಿಂಬನಾಗಿದ್ದಿ ಇಷ್ಟು ಆತ್ಮಾದಿ ಅನಂತ ವಿಶ್ವರೂಪ. ಇದಕ್ಕೆ ವಿ ಎಂಬುದಕ್ಕೆ ಇಲ್ಲಿ ಬರೋದಿಗೆ ಏನ್ ಹೇಳ್ತಾರೆ, ವಿಶ್ವರೂಪತ್ವ ಅಂತ. ವಿಶ್ವರೂಪದಿಂದ ಪ್ರವೇಶ, ಆತ್ಮ ಸೃಷ್ಟಿ ಅಂತ ಒಂದು ಪ್ರಜನಾ ಅಂತ ಇಟ್ಕೊಂಡು ಮಾಡಿದ್ರೆ ಒಂದಾಗತ್ತೆ, ಇಲ್ಲದ ಅಲ್ಲದಿದ್ರೆ ವಿ ಎಂಬುದಕ್ಕೆ ವಿಶ್ವರೂಪ, ವಿ ಇಸ್ ಅನ್ ಅಬ್ರಿವಿಯೇಷನ್ ಫಾರ್ ವಿಶ್ವಂ ಅಂತ ಆಗಿದ್ದಾರೆ. ವಿಶ್ವರೂಪದಿಂದ ಅನೇಕ ರೂಪದಿಂದ ದಟ್ ಇನ್ಕ್ಲೂಡ್ಸ್ ಎಲ್ಲವೂ ಆಗ್ಬಿಡುತ್ತೆ, ಆತ್ಮ ಸೃಷ್ಟಿ ಅವತಾರ ಎಲ್ಲವೂ ಬಂದ್ಬಿಡುತ್ತೆ. ಅಲ್ಲಿಂದ ನೀನು ಆಗಬೇಕು, ಹೇಗೆ ದೀಪದಂತೆ ತನ್ನದೇ ಆದ ರೂಪವನ್ನ ವ್ಯಕ್ತ ಮಾಡುತ್ತಾನೆ ಭಗವಂತ. ನಮ್ಮಲ್ಲಿದ್ದು ಅವನು ವ್ಯಕ್ತ ಮಾಡಬೇಕು. ಯಾವ ಯಾವ ರೂಪಗಳು ಅಂತ ಬಂದಾಗ ಹೇಳ್ತಾರೆ, ಮತ್ಸ್ಯ ರೂಪದಿಂದ ಅಂದ್ರೆ ಮತ್ಸ್ಯ ಅಂತ ಎಲ್ಲಿ ಬಂತು ಇಲ್ಲಿ ಅಂದ್ರೆ, ವಿಶ್ವಯತಿ ವಿವರ್ಧಯತಿ ಅಂದ್ರೆ ವಿ ಎಂಬೋ ಧಾತುವಿಗೆ ಒಂದು ಮೀನಿಂಗ್ ಬಂದು ವಿವರ್ಧನ, ವಿವರ್ಧತೆ. ವಿವರ್ಧತೆ ಅಂದ್ರೆ ಬೆಳೆಸಿಕೊಳ್ಳೋದು, ಬೆಳೆಸಿಕೊಳ್ತಾನೆ ಅಂದ್ರೆ ಆ ಪ್ರಾದುರ್ಭಾವ ಆಗ್ತಾನೆ. ಅದು ಹೇಗಾಯ್ತು, ಬೆಳೆಸಿಕೊಳ್ಳೋದು ಅಂದ್ರೆ ಏನು, ದೇವರಿಗೆ ವ್ಯತ್ಯಾಸವೇ ಇಲ್ಲ, ದೇವರಿಗೆ ಆ ಒಂದು ವಿಕಾರರಹಿತ ಅಂದ್ರೆ ಅವಾಗ ಬೆಳೆಸಿಕೊಳ್ತಾನಂತ ಎಲ್ಲಿ ಬರುತ್ತೆ, ಹೇಗಾಗತ್ತೆ ಅಂದ್ರೆ ನೋಡಿ, ನೀವು ಮತ್ಸ್ಯಾವತಾರ ಕತೆ ನೋಡಿ, ಮತ್ಸ್ಯಾವತಾರದಲ್ಲಿ ದೇವರಿಗೆ ಹಾಗೆ ಬಂದ ಒಂದು ಪ್ರಾದುರ್ಭಾವ, ಒಂದು ಚಿಕ್ಕ ಒಂದು ಮೀನಂತೆ ಬಂದು ಆ ಮೀನು ದೊಡ್ಡದು ಮೀನು ದೊಡ್ಡದಾಗೋದಿಲ್ಲ, ದೇವರು ಕಾಣಿಸಿಕೊಡ್ತಾನೆ. ಆ ಒಂದು ದುರ್ಗಾದೇವಿ ಪರದೆ ತೆರೆ ಎಷ್ಟು ತೆಗಿತಾಳೋ ಅಷ್ಟು ದೇವರು ಕಾಣಿಸಿಕೊಡ್ತಾನೆ. ಸೊ ಹಾಗೆ ನಮ್ಮ ದೃಷ್ಟಿಯಿಂದ ನೋಡಿದ್ದಾಗೆ, ಆ ಒಂದು ಮನುವಿನ ದೃಷ್ಟಿಯಿಂದ ನೋಡಿದ್ದಾಗೆ ಮೀನು ಬೆಳೀತಾ ಬರುತ್ತೆ. ಸೊ ಹಾಗೇನೆ ನಮ್ಮಲ್ಲಿ ದೇವರು ಆ ಮತ್ಸ್ಯ ರೂಪದಿಂದ ಪ್ರಾದುರ್ಭಾವ ಇಲ್ಲಿ ನಮ್ಮ ದೇಹದಲ್ಲಿ ಆಗಬೇಕು. ದೇವರು ನಮ್ಮ ದೇಹದಲ್ಲಿ ದೊಡ್ಡದು ಆಗ್ತಾನಂದ್ರೆ ಆ ದೈತ್ಯ ಶಕ್ತಿ ಹೊರಟೋಗುತ್ತೆ, ದೇವರ ಜ್ಞಾನ ನಮ್ಮಲ್ಲಿ ದೊಡ್ಡದಾಗ್ತಾ ಬರುತ್ತೆ. ಸೊ ಅದಕ್ಕೆ ಮತ್ಸ್ಯರೂಪ, ಮತ್ಸ್ಯರೂಪವನ್ನ ದರ್ಶನವನ್ನ ಕೊಡುವಂತ ಪ್ರಾರ್ಥನೆ. ಆಮೇಲೆ ನೆಕ್ಸ್ಟ್ ಅದೇ ವರಾಹವೇ ಬರುತ್ತೆ. ವರಾಹ ಹೇಗೆ ಬರುತ್ತೆ ಅಂದ್ರೆ ವರಾಹ ರೂಪದಿಂದ ಏನಾಯ್ತು, ವರಾಹನು ಸಿಮಿಲರೇ ಆ ವಿ ಎಂಬುದು ಧಾತುವಿನಿಂದ ವಿಶ್ವಲ್ಲಿ ಇರುವಂತ ವಿ ಎಂಬುದು ವಿವರ್ಧತೆ ಎಂಬುದು ದೊಡ್ಡದಾಗುವಿಕೆ. ಹಾಗೆ ಆ ಒಂದು ವರಾಹ ರೂಪ ಚಿಕ್ಕದಾಗೆ ಆ ಬ್ರಹ್ಮನ ಮೂಗಿನಿಂದ ಬಂದ ಆ ಶ್ವೇತವರಾಹ ದೊಡ್ಡದು ಆಗ್ತಾ ಬಂದ ಅಲ್ಲ, ಹಾಗೇನೆ ನಮ್ಮಲ್ಲಿನೂ ಅವನು ವರಾಹ ರೂಪ ತಾಳಬೇಕು. ಆ ಮತ್ಸ್ಯ ರೂಪ ನಮ್ಗೆ ಮತ್ಸ್ಯ ಅಂದ್ರೆ ಆ ಒಂದು ಸುಖರೂಪ, ದೇವರು ಸುಖರೂಪವಾಗಿ ನಮ್ಮಲ್ಲಿ ವ್ಯಕ್ತ ಮಾಡಬೇಕು. ಆಮೇಲೆ ನಮ್ಮ ಜ್ಞಾನ ವರಾಹ ಅಂದ್ರೆ ಬೆಳೆಯೋದು, ಮೇಲಕ್ಕೆ ಬೆಳೆಯೋದು, ಅದು ಊರ್ಧ್ವಗಮನ ಮಾಡೋದು. ಸೊ ಅದನ್ನ ಮಾಡಬೇಕು. ಸೊ ವರಾಹ ರೂಪನಾಗೆ ಬಾ ಅಂತ ಆ ವಿಶ್ವಮಂದಲಿ ಇರುವಂತಹ ವಿವರ್ಧನೆ ಆ ದೊಡ್ಡದಾಗುವಿಕೆ ಎಂಬುದನ್ನು ಇಟ್ಟುಕೊಂಡೆ ಮತ್ಸ್ಯ ಕೂರ್ಮ ಆಯಿತು. ನೆಕ್ಸ್ಟ್ ಮತ್ಸ್ಯ ವರಾಹ ಮಾಡಿದೆ. ಕೂರ್ಮ ಕೂರ್ಮ ಏನು ಮಾಡಿತ್ತು ಅಂದ್ರೆ ಕೂರ್ಮಕ್ಕೆ ಏನು ಅರ್ಥ ತಗೊಳ್ತಾರಂದ್ರೆ ವಾ ಅಂಬುದು ನಮ್ಗೆ ಗೊತ್ತು, ವಾರಿ ವಾ ವಾ ಅಂಬೋ ನೀರಿಗೆ ವಾರಿ ಅಂತ ಹೇಳ್ತೇವೆ, ಅದಕ್ಕೆ ವಾ ಅದು ಅಬ್ರಿವೇಶನ್ ವಾ ಅಂತ ತಕೊಂಡು ವಾ ಅಂದ್ರೆ ಜಲ. ಆ ಜಲ ಜಲದಲ್ಲಿ ಇನ್ನೊಂದು ವಾ ಅಂಬುದು ವಿ ಎಂಬುದಕ್ಕೆ ವಿ ಎಂಬೋ ಧಾತುವಿಗೆ ಕಾಂತಿ ಎಂಬ ಅರ್ಥ. ಕಾಂತಿ ಅಂದ್ರೆ ಏನು, ಕಾಂತಿ ಅಂದ್ರೆ ಪ್ರಕಾಶ ಅಂತ ಒಂದು ಅರ್ಥ ಇದೆ, ಇನ್ನೊಂದು ಕಮು ಕಾಂತ ಒಂದು ಕಮು ಇಷ್ಟ ಅಂತ ಇಚ್ಛಾ ಅಂತ ಅರ್ಥ. ಅಂದ್ರೆ ಕೂರ್ಮ ರೂಪ ಅವನು ಹೇಗೆ ತಾಳಿದ, ಕೂರ್ಮ ರೂಪವಾಗಿ ಅವನು ಹೇಗೆ ನಿಂತಿದ, ನಮ್ಮ ಆಸನ ಕೂತಾಗ ನಾವು ಕೂರ್ಮ ರೂಪವನ್ನು ಚಿಂತನೆ ಮಾಡಿದ್ದೀವಿ, ಆ ಕೂರ್ಮ ರೂಪವನ್ನ ಹಾಗೆ ನಮ್ಮನ್ನ ಹೊತ್ತುಕೊಂಡಿದ್ದಾನೆ. ಯಾಕೆ ಹೊತ್ತುಕೊಂಡಿದ್ದಾನೆ, ನಾವು ಪ್ರಾರ್ಥನೆ ಮಾಡಿದ್ದ ಕಾರಣದಿಂದ ಇಲ್ಲ, ಅವನು ಈ ಜಲದಲ್ಲಿ ಈ ಪ್ರಳಯ ಜಲದಲ್ಲಿ ಅವನು ಹೇಗಿದ್ದಾನೆ ಈ ಜಲದಲ್ಲಿ, ಆ ಜಲದಲ್ಲಿ ಅವನು ತನ್ನ ಇಚ್ಛೆಯಿಂದ ಶ್ವಯತಿ ಇಚ್ಛೆಯಿಂದ ಬಂದ. ಆ ಸಮುದ್ರ ಮಥನ ಮಾಡುವಾಗ ಅವನೇ ಒಂದು ಸಪೋರ್ಟ್ ಆಗಿ ಕೆಳಗೆ ತನ್ನ ಇಚ್ಛೆಯಿಂದ ಆ ನೀರಲ್ಲಿ ಬಂದ. ಸೊ ಹಾಗೇನೆ ನಮಗೆ ಈ ಒಂದು ಜಲಾವರಣದಲ್ಲಿ ಕುಳಿತಿರುವಂತ ಈ ಭೂಮಿ ಇದೆ, ಅದಕ್ಕೆ ಆಧಾರವಾಗಿ ತನ್ನ ಇಚ್ಛೆ ಸ್ವೇಚ್ಛೆ ಯಾರೋ ಹೇಳಿ ಹೇಳಿ ಬಂದದಲ್ಲ ಈ ಕೂರ್ಮ. ಬಿಕಾಸ್ ನಾವು ಅನೇಕ ಕೂರ್ಮಗಳನ್ನ ನೋಡ್ತೀವಿ, ಈ ಕೂರ್ಮ ಸರ್ವತಾ ವಿಲಕ್ಷಣವಾದದ್ದು. ಸೊ ಇವನು ಅದು ಆ ರೂಪದಿಂದ ನಮ್ಮನ್ನ ಹೊತ್ತುಕೊಂಡಿದ್ದಾನೆ, ತನ್ನ ಸ್ವೇಚ್ಛೆಯಿಂದ ಹೊತ್ತುಕೊಂಡಿದ್ದಾನೆ ಅಂತ ಆ ಕೂರ್ಮ ರೂಪದ ಚಿಂತನೆ. ಆಮೇಲೆ ನೃಸಿಂಹನಾಗ ಬಂದಿದ್ದ, ಅದಕ್ಕೆ ಏನರ್ಥ ಬರುತ್ತ ಈ ವಿಶ್ವಂ ಎಂಬುದಿಂದ ನರಸಿಂಹ ರೂಪ ಹೇಗೆ ಬರುತ್ತ ಅಂದ್ರೆ ಬಿ ಅಂದ್ರೆ ಇಲ್ಲಿ ವಿಭಿಜ್ಯ ಅಂದ್ರೆ ಒಡೆಯೋದು ಅಂದ್ರೆ ಏನು ಒಡೆದಿದ್ದಾನೆ ಅಂದ್ರೆ ದೇವರು ಎಲ್ಲಿ ಎಲ್ಲಿ ಅಂತ ನಾವು ಹುಡುಕ್ತಾ ಇದ್ದೀವಿ, ದೇವರು ಎಲ್ಲಿ ಕಾಣಿಸಬೇಕು ಅಲ್ಲಿ ಅವತಾರದಲ್ಲಿನೂ ಹಾಗೆ ಯು ಕ್ಯಾನ್ ಸಿ ದ ಪ್ಯಾರಲಲ್. ಅವತಾರದಲ್ಲಿನೂ ನರಸಿಂಹ ಸ್ತಂಭವನ್ನ ಒಡೆದು ಬಂದಿದ್ದಾನೆ. ಸೊ ಇಲ್ಲಿ ಏನು ಈ ಸ್ತಂಭ ಈ ಜಡವಾದ ನಮ್ಮ ದೇಹ ಈ ಜಡದಿಂದ ಅವನು ಹೊರಗಡೆ ಬರಬೇಕು ಅಂದ್ರೆ ನಮ್ಮ ದೇಹವನ್ನ ಸೀಲಿ ಬಾ ಅಂತ ಅರ್ಥ ಅಲ್ಲ, ನಮ್ಮ ದೇಹದಲ್ಲಿ ಅದಕ್ಕೆ ವಿಭಿಜ್ಯ ವಿಶೇಷವಾಗಿ ಒಡೆದು ಬುದಿ ವಿಶೇಷವಾಗಿ ತೆರೆಕೊಳ್ಳಬೇಕು, ವಿಶೇಷವಾಗಿ ತೆರೆದು ಶ್ವಯತಿಯಿಂದ ನಿರ್ಗಚ್ಚತಿ ಹೊರಗೆ ಬರುವಂತದ್ದು. ದೇವರು ಒಳಗೆ ಇದ್ದಾನೆ, ಲಿಂಗ ದೇಹ ಎಲ್ಲ ಆ ಲಿಂಗ ದೇಹವನ್ನ ಆ ಭೇದ ಮಾಡಿ ಅಂದ್ರೆ ಭೇದ ಇವಾಗ ಭೇದ ಆಗೋದಿಲ್ಲ, ಅದು ಮೂಲಕ ಅವನು ಭೇದ ಮಾಡಬೇಕು ಎಂಬ ಅವಶ್ಯಕತೆನೆ ಇಲ್ಲ. ಆ ಹೇಗೆ ನರಸಿಂಹ ರೂಪದಲ್ಲಿ ಸ್ತಂಭದಿಂದ ಅವನು ಹೊರಗೆ ಬಂದನು ಅದಕ್ಕೆ ವಿಭಿದ್ಯಾ ಸ್ತಂಭಂ ಶ್ವಯತಿ ನಿರ್ಗಚ್ಚತಿ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಈ ಒಂದು ದೇಹದಿಂದ ಅವನು ಕಾಣಿಸಬೇಕು ಅಂತ ನೃಸಿಂಹನನ್ನ ಅವನು ಕಾಣಿಸುವ ಮೂಲಕವಾಗಿ ಏನಾಗತ್ತ ನಮ್ಮ ದುರಿತಗಳು ಪಾಪಗಳು ಎಲ್ಲವೂ ಹೋಗತ್ತ ನೃಸಿಂಹ ಇದಂತ ಆ ಪ್ರಾರ್ಥನೆ. ಆಮೇಲೆ ನೆಕ್ಸ್ಟ್ ಬಂದು ವಾಮನಾವತಾರಕ್ಕೆ ಹೇಗೆ ಬರುತ್ತ ಅಂತ, ವಾಮನಾವತಾರದಲ್ಲಿ ಏನ್ ಇಟ್ಕೊಂಡಿದ್ದಾರೆ, ವಿ ಎಂಬುದಲ್ಲಿ ಏನ್ ಇಟ್ಕೊಂಡಿದ್ದಾರೆ ಅಂದ್ರೆ ಕೂರ್ಮಕ್ಕೆ ಬಂತಲ್ಲ ವಿ ಅಂದ್ರೆ ಕಾಂತಿ ಇಚ್ಛಾ ಅಂತ ಬಂತಲ್ಲ, ಅದನ್ನೇ ಇಚ್ಛೆಯಿಂದ ಚಲಿಸೋದು ಗಚ್ಚತಿ ಇಚ್ಛೆಯ ಗಚ್ಚತಿ ಎಂಬುದು ಇಚ್ಛೆಯಿಂದ ಹೋಗೋದು ಎಂಬೋ ಅರ್ಥ ತಗೊಂಡಿದ್ದಾರೆ. ಅದು ಹೇಗೆ ಬರುತ್ತೆ ಇಚ್ಛೆಯಿಂದ ಹೋಗೋದು ಎಂಬುದು ಹೇಗೆ ಬರುತ್ತೆ ಅಂದ್ರೆ ವಾಮನನಾಗ ಅವತಾರ ತಾಳಿ ಸ್ವಯಂ ತಾನೇ ತನ್ನ ಇಚ್ಛೆಯಿಂದ ಅವನೇ ಇಚ್ಛೆ ಮಾಡಿದ. ಈ ಒಂದು ಈ ಕಾಲ ಇಂದ್ರನ ಕಾಲ, ಆ ಒಂದು ಬಲಿಯ ಕಾಲ ಅಲ್ಲ. ಆದ ಕಾರಣದಿಂದ ಬಲಿಯಲ್ಲಿ ಇರುವಂತ ಆ ದೈತ್ಯನ ಬಲಿ ಎಂಬ ರಾಕ್ಷಸನ್ನ ಹೊರಗೆ ಹಾಕಿ ಬಲಿಗೆ ಉದ್ಧಾರ ಮಾಡಬೇಕು. ಅವನಿಗೆ ನೆಕ್ಸ್ಟ್ ಮನ್ವಂತರದಲ್ಲಿ ಇಂದ್ರ ಪದವಿ, ಇವಾಗ ಈ ಇಂದ್ರನಿಗೆ ಇಂದ್ರ ಪದವಿ ಇರಬೇಕು ಎಂಬೋ ಒಂದು ಇಚ್ಛೆಯಿಂದ ಅವನು ಗಚ್ಚತಿ ಆ ಬಲಿ ಚಕ್ರವರ್ತಿ ಹತ್ರ ಹೋಗಿ ಆ ಒಂದು ದಾನವನ್ನ ಬೇಡಿದ ಅಂತ ಒಂದು ಅರ್ಥ. ಆದ್ರೆ ಇನ್ನೊಂದು ಅರ್ಥ ವಿನಾ ವಿ ಎಂಬುದಕ್ಕೆ ವಿನಾ ಅಂತ ಇಲ್ಲದೆ ಅಂದ್ರೆ ಬಲಿಚಕ್ರವರ್ತಿ ಮೂರು ಪಾದ ಕೊಡ್ತೀನಿ ಅಂತ ಆ ಒಂದು ಮಾತು ಕೊಟ್ಟು ಕೊಡ್ಲಕ್ಕಾಗಿಲ್ಲ. ವಿನಾ ತ್ರಿಪದವು ಅವನಿಗೆ ಮೂರು ಪಾದ ಕೊಡ್ಲಕ್ಕೆ ಆಗಿಲ್ಲ ಅಂತ ತಾನು ಮೂರನೇ ಪಾದ ಕೊಡ್ಲಕ್ಕೆ ಆಗಿಲ್ಲ ಅಂತ ಅವನು ತನ್ನ ಅರಿವು ತನಗೆ ಬಂದಾಗ ಅವನ ಒಳಗೆ ಪ್ರವೇಶ ಮಾಡಿದ. ಸೊ ಅದು ವಾಮನಕ್ಕೆ ಇಟ್ಟುಕೊಳ್ತಾರ. ತ್ರಿವಿಕ್ರಮ ಎಂಬುದಕ್ಕೆ ನರಸಿಂಹಕ್ಕೆ ಹೇಳಿದ ಅದೇ ಒಂದನ್ನ ತಕೊಳ್ತಾರೆ. ನರಸಿಂಹ ಅವತಾರದಲ್ಲಿ ವಿಭಿದ್ಯಾ ಸ್ತಂಭ ಅಂತ ಬಂದಿದೆ, ಆ ಸ್ತಂಭವನ್ನ ಕಂಬವನ್ನ ಒಡೆದು ಕಾಣಿಸಿದ ಅಂತ. ಇಲ್ಲಿ ಏನ್ ಹೇಳ್ತಾರೆ, ತ್ರಿಕರಣದಲ್ಲಿ ಏನ್ ಒಡೆಯೋದು ಅಂದ್ರೆ ನಮ್ಗೆ ಗೊತ್ತು, ವಿಭಿಜ್ಯ ಅಂತ ವಿ ಎಂಬುದು ವಿಭಿಜ್ಯ ಕರ್ತರ ಅಂದ್ರೆ ಅದನ್ನ ಕಾಲನ್ನ ಕಾಣಿಸಿಕೊಟ್ಟ, ಕಾಲಿಂದ ಊರ್ಧ್ವಲೋಕವೆಲ್ಲ ಅವನು ವ್ಯಾಪ್ತನಾದಾಗ ಆ ಒಂದು ಬ್ರಹ್ಮಾಂಡ ಕರ್ಪರವನ್ನ ಒಡೆದು ಅವನ ಕಿರುಬಲ ಅಂದ್ರೆ ಕರ್ಪರ ವಿಭಿಜ್ಯ, ಅದರಿಂದ ಏನು ಪ್ರಯೋಜನ ಆಯಿತು, ಅಲ್ಲಿಂದ ದೇವಗಂಗೆ ಬಂದರು, ದೇವಗಂಗೆ ಬಂದು ನಮ್ಮನ್ನ ಪಾವಿತ್ರ್ಯಗೊಳಿಸಿದ್ರು. ಸೊ ಅದನ್ನ ಮಾಡಿದ ಹಾಗೇನೆ ನಮ್ಮಲ್ಲಿ ಇಲ್ಲಿ ನಮ್ಮಲ್ಲಿ ಆ ಒಂದು ತೀರ್ಥಾಭಿಮಾನಿ ದೇವತೆಗಳೆಲ್ಲ ಇದ್ದಾರೆ, ಎಲ್ಲ ನಾಡಿಗತವಾದ ಅವರೆಲ್ಲ ಇದ್ದಾರೆ, ಅವರೆಲ್ಲ ಒಳಗೆ ಕೂತಿದ್ದಾರೆ. ಅವರಿಂದ ನಮ್ಗೆ ಅವರಲ್ಲಿ ಇರುವಂತ ಮಾಧವ ರೂಪ ಅದರಿಂದ ನಮ್ಗೆ ಪ್ರಯೋಜನ ಆಗಬೇಕು, ದೇವಗಂಗೆ ಬರಬೇಕು ಅಂತ ಆ ಒಂದು ಪ್ರಾರ್ಥನೆ, ತ್ರಿವಿಕ್ರಮನ ಪ್ರಾರ್ಥನೆ. ಆಮೇಲೆ ನೆಕ್ಸ್ಟ್ ಬರೋದು ಒಂದು ತ್ರಿವಿಕ್ರಮ ಆದ್ಮೇಲೆ ಇಲ್ಲಿ ಇನ್ನೂ ಕೆಲವು ರೂಪಗಳು, ನೀವು ಎಷ್ಟು ರೂಪಗಳು ಬೇಕಾದ ದೇವರ ಅವತಾರ ಭಾಗವತದಲ್ಲಿ ಹೇಳಿರುವಂತ ರೂಪಗಳ ಎಲ್ಲವನ್ನೂ ಇಟ್ಕೋಬಹುದು ಎಂಬುದಕ್ಕೆ ಇಲ್ಲಿ ಮೋಹಿನಿಯನ್ನ ತರ್ತಾ ಇದ್ದಾರೆ. ಮೋಹಿನಿಯನ್ನು ಯಾಕೆ ತರ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಏನ್ ಹೇಳ್ತಾರ, ವಿಶ್ವಂ ಅಂತ ಬರತ್ತಲ್ಲ, ವಿಷ ಬರತ್ತಲ್ಲ, ಈ ವಿಷ ಎಂಬುದಕ್ಕೆ ಹೇಗೆ ಅರ್ಥ ಮಾಡ್ತಾರಂದ್ರೆ, ಶ ಅಂದ್ರೆ ಸುಖ ಅಂತ ನಮ್ಗೆ ಗೊತ್ತು, ವಿ ಎಂಬುದಕ್ಕೆ ಇಷ್ಟು ತನಕ ನಾವು ಪಾಸಿಟಿವ್ ಮೀನಿಂಗ್ ತಕೊಂಡ್ ಬಂದಿದ್ದೀವಿ, ಇವಾಗ ವಿ ಎಂಬುದಕ್ಕೆ ನೆಗೆಟಿವ್ ಮೀನಿಂಗ್. ಏನು ನೆಗೆಟಿವ್? ವಿಮಲ ಅಂತ ಹೇಳಿದ್ರ ಮಲ ರಹಿತವಾದದ್ದು ಅಂತ, ವಿ ಎಂಬುದು ನೆಗೆಟಿವ್ ಗೊತ್ತು, ಮಲಕ್ಕೆ ಆಪೋಸಿಟ್ ವಿ ಎಂಬುದು ಕೊಡ್ತಾರೆ. ಹಾಗಾದ್ರೆ ವಿ ಶಮ್ ಅಂದ್ರ, ಶಮ್ ಅಂದ್ರೆ ಸುಖ, ವಿ ಅಂದ್ರೆ ಸುಖ ಇಲ್ಲದೆ ಇರೋದು, ಸುಖಕ್ಕೆ ವಿಪರೀತವಾದ ದುಃಖ, ಆ ದುಃಖವನ್ನ ಕೊಡೋದು. ಸೊ ಆ ದುಃಖವನ್ನ ಕೊಟ್ಟ, ಯಾರಿಗೆ ಕೊಟ್ಟ ಅಂದ್ರೆ, ಆ ವ ಅಂದ್ರೆ ವಂಚನೆ ಮಾಡಿ, ಮೋಹಿನಿ ಅವತಾರದಿಂದ ದೈತ್ಯರನ್ನ ವಂಚನೆ ಮಾಡಿ ಅವರಿಗೆ ದುಃಖವನ್ನ ಅಂದ್ರೆ ಸುಖಕ್ಕೆ ವಿಷಮ ಅಂದ್ರೆ ಸುಖಕ್ಕೆ ವಿಪರೀತವಾದ ದುಃಖವನ್ನ ಉಣಿಸಿದ ಅವರಿಗೆ ಅಂತ, ಅವರನ್ನ ನಾಶ ಮಾಡಿದ್ದ ಅಂಬ ಅರ್ಥದಲ್ಲಿ ಮೋಹಿನಿ ರೂಪವನ್ನ ಕೊಡ್ತಾ ಇದ್ದಾರೆ. ಹಾಗೇನೆ ನಮ್ಮ ದೇಹದಲ್ಲಿ ಈ ದೈತ್ಯರ ಕಾಟ ಇರದೇ ಇರಬೇಕು, ಅವರಿಗೆ ಸುಖ ಅವರಿಗೆ ಹೋಗಬಾರದು ಅಂತ, ಆ ಒಳ್ಳೆ ಕೆಲಸ ಆ ದೇವತೆಗಳಿಗೆ ಹೋಗಬೇಕು ಅಂತ ಆ ಮೋಹಿನಿ ರೂಪವನ್ನ ತಕೊಂಡ್ ಬಂದಿದ್ದಾರೆ. ಹಾಗೆ ಆ ಜೊತೆ ಜೊತೆಲಿ ಧನ್ವಂತ್ರಿ ಬೇಕಾದ್ದು ನಮ್ಗೆ. ಧನ್ವಂತ್ರಿಗೆ ಹೇಗೆ ಅರ್ಥ ಮಾಡ್ತಾರಂದ್ರೆ, ವಿ ಅಂದ್ರೆ ವಿವಿಧವಾದ ಏನು, ವಿವಿಧವಾದ ಅಂದ್ರೆ ನಮ್ಮ ದೇಹದಲ್ಲಿ ಇರುವಂತ ರೋಗ ರುಜಿನಗಳು, ನಮ್ಮ ದೇಹದಲ್ಲಿ ಮನಸ್ಸಲ್ಲಿ ಇರುವಂತ ರೋಗ, ನಮ್ಮ ಕಾಯ ದೇಹದಲ್ಲಿ ಇರುವಂತದ್ದು ಮನಸ್ಸಲ್ಲಿ ಇರುವಂತ ಈ ರೋಗಗಳನ್ನ, ವಿವಿಧವಾದ ರೋಗಗಳನ್ನ ಈ ಶ ಬರತ್ತಲ್ಲ ಅದಕ್ಕೆ ಸಮಯನ ಮಾಡೋದು, ಸಮಯನ್ ಅಂದ್ರೆ ನಾಶ ಮಾಡೋದು, ಅದನ್ನ ನಾಶ ಮಾಡ್ತಾನೆ ಅಂದ್ರೆ ನಮ್ಮ ದೇಹದಲ್ಲಿ ಇರುವಂತ ರೋಗ ನಿವಾರಣೆ ಮಾಡ್ತಾನೆ ಅಂತ ಅಲ್ಲಿ ಹೇಳ್ತಾರೆ ಧನ್ವಂತ್ರಿ. ಇದಾದ ಮೇಲೆ ಪರಶುರಾಮಕ್ಕೆ ಹೇಗೆ ಅರ್ಥ ಆಗತ್ತ ಅಂದ್ರೆ, ಅದೇ ಅರ್ಥ ಮೋಹಿನಿಗೆ ಹೇಳಿದ ವಿಷಮ್ ಅಂತ ಬರುತ್ತಲ್ಲ, ಇಲ್ಲಿ ವಿಷಾಹ ಅಂತ ತಕೊಂಡಿದ್ದಾರೆ ಅಂದ್ರೆ ಆ ಒಂದು ಆ ಜನರನ್ನ ಪೀಡೆ ಕೊಡುವಂತ ಕ್ಷತ್ರಿಯ ಅಂದ್ರೆ, ಶ ಅಂದ್ರೆ ಸುಖ, ವಿ ಅಂದ್ರೆ ಇಲ್ಲದಿರುವಂತದ್ದು, ಜನರ ಸುಖವನ್ನ ತೆಗೆಯುವ ದುಷ್ಟ ಕ್ಷತ್ರಿಯರು, ಜನರ ಅಂದ್ರೆ ಒಳ್ಳೆ ಜನರ ಸುಖವನ್ನ ಅಲ್ಲ, ಸುಖವನ್ನ ನಾಶ ಮಾಡೋರು ಅಂದ್ರೆ ಅವ್ರಿಗೆ ದುಃಖವನ್ನ ಅಂದ್ರೆ ಪ್ರಜೆಗಳಿಗೆ ಪೀಡೆ ಕೊಡೋದು. ಯಾವ ಪ್ರಜೆಗಳನ್ನ ಪೀಡೆ ಕೊಡೋದು? ಈ ಕ್ಷತ್ರಿಯರು, ದುಷ್ಟ ಕ್ಷತ್ರಿಯರು ಆ ಜನಗಳಿಗೆ ಪೀಡೆ ಕೊಟ್ಟಾಗ ಅವರನ್ನ ನಾಶ ಮಾಡಿದ್ದವನು. ವಿ ಅಂದ್ರೆ ನಾಶ ಮಾಡೋದು, ವಿ ಸಾಧನೆ ಎಂಬುದು ಅಂದ್ರೆ ವಿ ಅಂದ್ರೆ ನಾಶ ಮಾಡಿದ್ದ ಅಂದ್ರೆ ಪರಶುರಾಮ ರೂಪದಲ್ಲಿ ಬಂದು ದುಷ್ಟ ಕ್ಷತ್ರಿಯರನ್ನ ನಾಶ ಮಾಡಿದ್ದ ಅಂತ ಪರಶುರಾಮ ರೂಪಕ್ಕೆ ಆ ವಿಶ್ವಂ ಎಂಬುದನ್ನ ಪರಶುರಾಮ ರೂಪದಲ್ಲಿ ನೋಡೋದು. ಆಮೇಲೆ ವಿಶ್ವಂ ಎಂಬುದು ರಾಮ ರೂಪದಲ್ಲಿ ನೋಡೋದು. ಅದು ರಾಮ ರೂಪದಲ್ಲಿ ಹೇಗೆ ನೋಡೋದು? ರಾಮ ಮತ್ತು ಕೃಷ್ಣ ರೂಪದಲ್ಲಿ ಹೇಗೆ ನೋಡೋದು ಅಂತ. ರಾಮಕೃಷ್ಣ ಇದು ಪೂರ್ತಿ ಇಡೀ ಒಂದೊಂದು ಇದು ಕಂಪ್ಲೀಟ್ ಆಗಿ ನಮ್ಗೆ ರಾಮರ ಕತೆ ಮತ್ತು ಕೃಷ್ಣನ ಕತೆ ಗೊತ್ತು. ಆದ ಕಾರಣದಿಂದ ಅನೇಕ ಮುಖದಿಂದ ಇದು ನೋಡೋದು. ಫಸ್ಟ್ ಏನು ನೋಡೋದು ಅಂದ್ರೆ, ರಾಮ ತನ್ನ ವಂಶ ರಘುವಂಶವನ್ನ ವಿವರ್ಧಯತಿ ಬೆಳೆಸಿದ್ದ, ಚಂದಾಗೆ ವಂಶ ಅಂದ್ರೆ ಆ ವಂಶವನ್ನ ಬೆಳೆಸಿದ್ದ ಅಂದ್ರೆ ಆ ಸಜ್ಜನರ ವಂಶ ಉದ್ಧಾರ ಆಗುವಂತೆ ಮಾಡಿದ್ದ. ಹೇಗೆ ಅಂದ್ರೆ, ಅವನು ಬಂದು ವಿಭೀಷಣ ಸುಗ್ರೀವ ಮುಂತಾದವರಿಗೆ, ಸಜ್ಜನರಿಗೆ, ಋಷಿ ಮುನಿಗಳಿಗೆ ಒಳ್ಳೆದಾಗುವಂತೆ ಮಾಡಿದ, ಅವರನ್ನೇ ಬೆಳೆಸಿದ, ಅವರ ಧರ್ಮ ಕಾರ್ಯವನ್ನ ಬೆಳೆಸಿದ, ಮತ್ತು ವಿ ಎಂಬುದು ವಿಹತ್ಯ ಅಂದ್ರೆ ನಾಶ ಮಾಡಿದ. ಯಾವುದನ್ನು ನಾಶ ಮಾಡಿದ? ರಾವಣ ಮುಂತಾದ ದೈತ್ಯರ ಎಲ್ಲರನ್ನು ನಾಶ ಮಾಡಿ ವಿಭೀಷಣ ಮುಂತಾದವರನ್ನ ವರ್ಧಯತಿ ಬೆಳೆಸಿದ್ದ. ಅವರನ್ನ ಬೆಳೆಸಿದ್ದ ಅಂದ್ರೆ ಅವರ ಮೂಲಕ ಧರ್ಮವನ್ನ ಬೆಳೆಸಿದ್ದ ಅಂತ ಹೇಳ್ತಾರೆ. ಮತ್ತು ಬಿ ಎಂಬುದಕ್ಕೆ ಹೋಗೋದು, ಗತಿ ಎಂಬ ಅರ್ಥ ನೋಡ್ತಾ ಬಂದೆ. ಗತಿ ಬಿ ಅಂದ್ರೆ ಹೋಗುವುದು ಅಂದ್ರೆ ಇಲ್ಲಿ ಸ್ವೇಚ್ಛೆ. ಅವನು ರಾಮದೇವರು ಪಾಪ ಕಾಡಿಗೆ ಹೋದ ಪಾಪ ಅಂತೆಲ್ಲ ಹೇಳ್ತಿಲ್ಲ, ಹಾಗಲ್ಲ. ತನ್ನದೇ ಆದ ಸ್ವೇಚ್ಛೆಯಿಂದ ವನಂ ಚರತಿ ಅಂತ ರಾಮಾವತಾರವನ್ನ ಹೇಳಿದ್ದಾರೆ. ಮತ್ತು ಇಲ್ಲಿ ಸೇಮ್ ಥಿಂಗ್, ವಿಹತ್ಯ ರಾವಣಂ ಅಂತ ಹೇಳುವಾಗ ನಾಶ ಮಾಡಿದ್ದ ಎಂಬ ಅರ್ಥವನ್ನ ತಕೊಂಡಾಗ ಅಲ್ಲಿ ಬಂದ ಒಂದೊಂದು ಇನ್ಸಿಡೆಂಟ್ ಒಂದೊಂದು ಇದು ಹೇಗೆ ನೋಡೋದು ಅಂದ್ರೆ, ಇಲ್ಲಿ ವಿಶ್ವಂ ಎಂಬುದು ವಿಶ್ವಂ ಈಕ್ವಲ್ಸ್ ಬಿಂಬರೂಪ, ನಮ್ಮದೇ ಆದ ಬಿಂಬರೂಪ ಅಂತ ನಾವು ಇಟ್ಟುಕೊಂಡಿದ್ದೀವಲ್ಲ. ಸೊ ನೀವು ರಾಮಾಯಣ ಪ್ರವಚನ ಆಗಲಿ, ರಾಮಾಯಣ ಏನೇ ಕೇಳಿದನ್ನು ಇಲ್ಲಿ ಇರುವಂತ ನಮ್ಮ ಬಿಂಬದಲ್ಲಿ ಆ ಯಾವ ಕತೆ, ಯಾವ ಪುರಾಣ, ಯಾವ ಕೇಳಿದನ್ನು ಇದನ್ನ ಇದು ಯಾರು ಮಾಡಿದ, ಎಲ್ಲೋ ಒಂದು ಅಯೋಧ್ಯೆಯಲ್ಲಿ ಬಂದು ದೇವರು ಮಾಡಿದಲ್ಲ, ನನ್ನ ಒಳಗೆ ಇರುವಂತ ಈ ರಾಮದೇವರೇ ಹೀಗೆ ಮಾಡಿದ ಅಂತ ನಮ್ಮ ನಮ್ಮ ಬಿಂಬ ಪರಿಚಯಗೋಸ್ಕರ ಇದನ್ನ ನಮ್ಮಲ್ಲಿ ಇರುವಂತಹ ಬಿಂಬ ಹೇಗಿದ್ದಾನ ಎಂಬುದನ್ನ ತೋರಿಸಿಕೊಡುತ್ತೆ. ನಮ್ಮಲ್ಲಿ ಇರುವಂತಹ ಬಿಂಬ ವಿಶ್ವಂ ಅವನು ಹೀಗೆ ಒಂದು ಕಾಲದಲ್ಲಿ ರಾಮನಾಗ ಹೊರಗೆ ನಮ್ಗೆ ಗೊತ್ತಾಗಲ್ಲ, ಒಳಗೆ ಮಾಡ್ತಾ ಇದ್ದಾನೆ ರಾಮ ಕಾರ್ಯ, ಅವನು ಮಾಡ್ತಾನೆ ಇದ್ದಾನೆ, ಹೊರಗೆ ಮಾಡ್ತಾ ಇದ್ದಿಲ್ಲ. ಒಳಗೇನೋ ನಮ್ಮಲ್ಲಿ ಇರುವಂತ ಕಾಲನೇಮಿ, ಆ ಕಾಲನೇಮಿಯನ್ನ ವಧೆ ಮಾಡ್ತಾ ಇದ್ದಾನೆ ವಿಭೀಷಣ, ಆ ಸಜ್ಜೀವರ ಅದನ್ನ ನಮ್ಮಲ್ಲಿ ಇರುವಂತ ಸಾತ್ವಿಕತೆಯನ್ನ ವರ್ಧಯತಿ, ಅದನ್ನ ದಿವಸಕ್ಕೆ ದಿವಸ ಕ್ಷಣಕ್ಕೆ ಕ್ಷಣ ನಮ್ಗೆ ಆ ಒಂದು ವರ್ಧನೆ ಆಗುವಂತ ಅಂದ್ರೆ ಬೆಳೆಯುವಂತೆ ಮಾಡ್ತಾ ಇದ್ದಾನೆ ಅಂತ ಹೀಗೆ ನಾವು ತಿಳ್ಕೊಳ್ಳೋದು. ಸ್ವೇಚ್ಛೆಯಾಗ ವನಂ ಚರತಿ ಇಲ್ಲಿ ನಮ್ಮಲ್ಲಿ ಇರುವಂತಹ ವಿಶ್ವಂ ಎಂಬೋ ರಾಮ ಎಲ್ಲಿ ವನಂ ಚರತಿ ಅಂದ್ರೆ, ವನಂ ಅಂದ್ರೆ ಬೇರೆ ಒಂದು ಇಲ್ಲ, ವನಂ ಅಂದ್ರೆ ಒಂದೊಂದು ಜಾಗೆ, ಒಂದೊಂದು ಕೆಲಸ ಮಾಡುವಾಗಲೂ ಕಣ್ಣಿನಿಂದ ನೋಡುವಾಗ ಕಣ್ಣಿಗೆ ಬಂದು ಆ ಒಂದು ಕೆಲಸವನ್ನ ತೋರಿಸಿಕೊಡ್ತಾನೆ. ಎಲ್ಲ ಕಡೆ ಕಣ್ಣಿರೋದು ಯಾವುದಕ್ಕೆ ಅಂದ್ರೆ, ಈ ಒಂದು ರಾಮ ಹೊರಗೆ ಇದ್ದಾನ, ಈ ವಸ್ತುಗಳಲ್ಲಿ ಇದ್ದಾನೆ ಅಂತ ತೋರಿಸಿಕೊಡತ್ತೆ. ಸೊ ಒಂದೊಂದು ಕಡೆನು ಅವನು ಚರತಿ, ಈ ದೇಹದಲ್ಲಿ ಪೂರ ಅವನು ಚಲನೆ ಮಾಡ್ತಾ ಇದ್ದಾನೆ. ಮುಲೇಶನಾಗಿದ್ದು ಮುಲೇಶ ಚಲನೆ ಮಾಡ್ತಾನೆ. ಸೊ ಹೀಗೆ ಅವನು ವನಂ ಚರತಿ ಅಂತ ರಾಮರೂಪ, ಹೀಗೇನೆ ಕೃಷ್ಣ ರೂಪ ಬಂದಾಗ ಸೇಮ್ ಅರ್ಥವನ್ನೇ ರಾಮಕ್ಕೆ ಇಟ್ಟ ಅದೇ ಅರ್ಥ. ಗೋಕುಲಂ ವರ್ಧಯತಿ, ಗೋಕುಲದಲ್ಲಿ ಇರುವಂತ ಅವರು ಎಲ್ಲರೂ ಅವರ ಮೂಲಕವಾಗಿ ಧರ್ಮವನ್ನ ಬೆಳೆಸ್ತಾ ಇದ್ದ. ಆಮೇಲೆ ವಿದುರ ಮುಂತಾದವರ ವಿದುರನ ಮನೆಗೆ ವಿಶೇಷ ಅನುಗ್ರಹ. ಯಾಕೆ ಹೋದ ಕೃಷ್ಣ ವಿದುರನ ಮನೆಗೆ ಅಂದ್ರೆ, ಅವನಿಗೆ ವಿಶೇಷ ಅನುಗ್ರಹ ಮಾಡ್ಲಿಕ್ಕೆ ಹೋದ ಅಂತ. ಹಾಗೆ ನಮ್ಮ ಇಲ್ಲಿ ಯಾರು ವಿದುರ ಯಾರು ಅಂದ್ರೆ, ನಮ್ಮ ಪ್ರತಿ ಇಂದ್ರಿಯಗಳೆಲ್ಲ ಇದೆಲ್ಲ, ಇದು ಒಂದೊಂದು ಇಂದ್ರಿಯಗಳು, ಒಂದೊಂದು ಮನೆ, ಆ ಇಂದ್ರಿಯಗಳಲ್ಲಿ ಒಳ್ಳೆ ಕೆಲಸ. ಆ ದೇವರು ಬಂದರ ದೇವರು ಪ್ರಜ್ಞೆ ಅವನು ಕೊಟ್ಟರೆ ಅದು ಒಳ್ಳೆ ಕೆಲಸಗಳನ್ನ ಮಾಡುತ್ತೆ. ಸೊ ನಮಗೆ ಅನುಗ್ರಹ ಮಾಡ್ಲಿಕ್ಕಾಗಿ ಅವನು ಪ್ರತಿ ನಮ್ಮ ವಿದುರನ ಮನೆಗೆ ಅಂದ್ರೆ ಒಂದೊಂದು ಮನೆ. ವಿದುರ ಸಿಂಬಲೈಸಸ್ ಧರ್ಮ. ಒಂದೊಂದು ಮನೆಯಲ್ಲಿ ಕಣ್ಣಿನಿಂದ ನಾವು ಮಾಡುವಂತ ಕೆಲಸ ಧಾರ್ಮಿಕ, ಕಿವಿಯಿಂದ ಮಾಡೋದು ಧಾರ್ಮಿಕ, ಕೈಯಿಂದ ಮಾಡೋದು ಧಾರ್ಮಿಕ. ಆಗಬೇಕು ಅಂದ್ರೆ ಅವನು ಬರಬೇಕು, ಅವನು ಬಂದು ದೇವತೆಗಳ ಮೂಲಕವಾಗಿ ಈ ಧರ್ಮವನ್ನ ಈ ದೇಹದಲ್ಲಿ ನಮಗೆ ಬೆಳೆಸಬೇಕು. ಸೊ ಹೀಗೆ ಅರ್ಥ ಇಟ್ಕೋಬೇಕು. ಸೊ ಹಾಗೆ ಪ್ರವೇಶ, ಅದಕ್ಕೆ ನೀವು ಗಚ್ಚತಿ ಅಂತ ಇಟ್ಟುಕೊಂಡನು ಆಗತ್ತೆ. ವಿಶಲ್ ವಿಶಲ್ ವ್ಯಾಪ್ತ ಅಂತಿದೆ, ಅಲ್ಲಿ ಅವನು ವ್ಯಾಪ್ತನಾಗಿದ್ದು ದೈತ್ಯರ ಕಾಟ ಇಲ್ಲದೆ ವ್ಯಾಪ್ತನಾಗಿದ್ದು ಆ ಕೆಲಸವನ್ನ ಮಾಡಬೇಕು ಅಂತ ಈ ಅರ್ಥವು ಇಟ್ಕೋಬೇಕು. ಆಮೇಲೆ ನವನೀತಂ ಕಾದಯತಿ ಅಂತ, ಅದಕ್ಕೆ ವಿ ಎಂಬುದಕ್ಕೆ ಕೆಲವು ವಿ ಅಂದ್ರೆ ಒಂದು ಕಡೆ ನಾವು ನೋಡಿದ್ದೀವಿ ಇದನ್ನ, ವಿ ಎಂಬುದಕ್ಕೆ ವಿಶಲ್ ವ್ಯಾಪ್ತಿ ಬಂದಿದೆ, ವಿಷ ಅಂದ್ರೆ ಆ ಮರ್ದನ ಅಂಬೋದು ಬಂದಿದೆ, ವಾ ಅಂಬೋದಕ್ಕೆ ಗತಿ ಗಂಧನಯೋ ಅಂತ ಅಂದ್ರೆ ವಾ ಅಂಬೋದಕ್ಕೆ ಮರ್ದನ ಅಂದ್ರೆ ನಾಶ ಅಂಬೋ ಅರ್ಥ ನೋಡ್ತಾ ಬಂದಿದ್ದೀವಿ. ಒಂದೊಂದು ದೈತ್ಯರು ಒಂದೊಂದು ಅವತಾರದಲ್ಲಿ ನಾಶ ಮಾಡಿದ್ದ ಅನಾಶ ಮಾಡಿದ್ದ ಅನಾಶ ಮಾಡಿದ್ದ ಅಂತ ಬರುತ್ತೆ. ಹಾಗೇನೆ ಪಾಸಿಟಿವ್ ಅರ್ಥ ಬಂದು ಗತಿ ಅಂದ್ರೆ ಹೋಗ್ತಾನ ಜ್ಞಾನ ಕೊಡ್ತಾನ ಅಂಬೋ ಅರ್ಥ ಅದು ನೋಡಿದ್ದೀವಿ. ಇನ್ನು ಕೆಲವು ಎರಡು ಅರ್ಥಗಳನ್ನು ಇಟ್ಕೋಬೇಕಂದ್ರೆ ಇನ್ನೊಂದು ಬಂದು ಬಿ ಎಂಬೋ ಮೂಲಕವಾಗಿ ಖಾದನ ಅಂದ್ರೆ ಉಣಿಸೋದು ತಿನ್ನೋದು ಅಂಬೋ ಅರ್ಥ ಬರುತ್ತೆ. ತಿನ್ನೋದು ನಾಶ ಎರಡು ಸಿಮಿಲರ್ ಮೀನಿಂಗ್ ಬರುತ್ತೆ, ತಿನ್ನೋದು ಅಂತ ಬರುತ್ತೆ. ಇನ್ನೊಂದು ಖಾದನೇಶು ಅಂತ ಬರುತ್ತೆ, ಇನ್ನೊಂದು ಸ್ಥಾಪನ ಅಂತ ಬರುತ್ತೆ. ಸ್ಥಾಪನಾ ಪ್ರೇರಣ, ಪ್ರೇರಣೆಗೇನು ವಿ ಎಂಬುದು, ವಿ ಎಂಬುದಕ್ಕೆ ಗತಿ ಪ್ರಜನ ಕಾಂತಿ ಆಸನ ಪ್ರೇರಣ ಖಾದನೇಶು ಅಂತ ಧಾತು ಇಷ್ಟು ಇದೆ. ಸೊ ಇಲ್ಲಿ ನವನೀತವನ್ನ ಖಾದನ ತಿನ್ನೋದು, ದೇವರು ನವನೀತವನ್ನ ತಿನ್ನೋದು ಅಂದ್ರೆ ಏನು, ಅವರ ಭಕ್ತಿಯನ್ನ ಸ್ವೀಕಾರ ಮಾಡಿದ ಅಂತ. ಭಕ್ತಿ ಒಬ್ಬೊಬ್ಬರಿಗೆ ಕೆಲವರಿಗೆ ಜಾಸ್ತಿ ಭಕ್ತಿ ದೇವತೆ ಮುಂತಾದವರಿಗೆ ಜಾಸ್ತಿ ಮಾಡಿದ್ರೆ ಅವ್ರ ಪುಣ್ಯವನ್ನ ಅವನು ಸೀರುತ್ತಾನೆ, ಅದು ತಿನ್ನುತ್ತಾನೆ ಅಂತ ಆ ಅರ್ಥ ಬರುತ್ತೆ. ನಾವು ಕೊಟ್ಟದ್ದನ್ನ ಆ ಭಕ್ತಿಯನ್ನ ದೇವರು ಒಪ್ಪಿಕೊಂಡಿದ್ದಾನೆ, ಸ್ವೀಕಾರ ಮಾಡಿದ್ದಾನೆ. ತನ್ನ ಸ್ವಾಸ್ಥ್ಯ ರಸವನ್ನ ಅವನು ತಿಂದ್ರೆ ನಮಗೆ ಆ ತೃಪ್ತಿ ಬರುತ್ತೆ. ಅವನ ಸ್ವತಂತ್ರ ರಸವನ್ನ ಅವನು ತಕೊಂಡು ಅವನಿಗೆ ಕೊಟ್ರೆ ನಮಗೆ ಆ ಒಂದು ಸುಖವನ್ನ ಕೊಡ್ತಾನೆ. ಸೊ ನವನೀತ ಖಾದಯತಿ ಅಂತ ಹೇಳ್ತಾರೆ. ಮತ್ತು ವೃಂದಾವನ ಮುಂತಾದ ಕಡೆ ಸ್ವೇಚ್ಛೆಯ ಅಗತ್ಯತೆ ಅಂತ ಹೇಳ್ತಾರೆ. ಆಮೇಲೆ ಅವನ ಮರ್ದನ ನಾಶ ಅಂತ ಬರುವಾಗ ಇಡೀ ಒಂದು ಕೃಷ್ಣಾವತಾರದಲ್ಲಿ ಪೂರ್ತಿ ಬರುತ್ತೆ. ಒಂದೊಂದು ನೆನಪು ಮಾಡ್ಕೋಬಹುದು. ಪಾರ್ವತಿಯ ವರ ಇತ್ತು, ಇದು ಒಂದು ಪಾಸಿಟಿವ್ ನೆಗೆಟಿವ್. ಪಾರ್ವತಿಯ ವರದಿಂದ ಪೂತನಾಶ ಕಟಾಸುರ ಮತ್ತು ತೃಣಾವರ್ತ ಎಲ್ರು ಚಂದಾಗ ಬಲಿಷ್ಠರ ಒಮ್ಮಂದ್ರ ಬಲ ಬಲಿಷ್ಠರಾದ್ರು ಬಲಿಷ್ಠ ಮಾಡ ವರದಿಂದ ಬಲಿಷ್ಠರಾದವರನ್ನ ಇವನು ಏನು ಮಾಡಿದ್ದ, ಇವರು ಅವರನ್ನ ನಾಶ ಮಾಡಿದ ಮರ್ದನ ಮಾಡಿದ. ಸೊ ಆದ್ರೆ ಸರ್ವೋತ್ಮತ್ವ ಕಾಣಿಸಿಕೊಡುತ್ತೆ. ಹಾಗೇನೆ ನಮ್ಮ ದೇಹದಿಂದ ನಾವು ಮಾಡುವಂತ ನಮ್ಮಲ್ಲಿ ಆ ಪಾಪ ಕರ್ಮದಿಂದ ಈ ದೈತ್ಯ ಶಕ್ತಿಗಳು ಬೆಳೆದಾಗ ಅದನ್ನ ಅವನು ನಾಶ ಮಾಡುತ್ತಾನೆ ಅಂತ ಹಾಗಾಗತ್ತೆ. ಪಾಪ ಶಕ್ತಿಗಳು ನಾವು ಹಿಂದೆ ಮಾಡಿದ ಪಾಪದಿಂದ ಈ ದುಷ್ಟರ ಪ್ರೇರಣೆ ಜಾಸ್ತಿಯಾಗಿ ದುಷ್ಟರ ಮೂಲಕವಾಗಿ ಕೆಟ್ಟ ಕೆಲಸಗಳು, ಪಾರ್ವತಿ ಮುಂತಾದ ದೇವತೆಗಳೇ ಆ ದುಷ್ಟರ ಮೂಲಕವಾಗಿ ಕೆಟ್ಟ ಕೆಲಸಗಳು ನಮ್ಮ ಕರ್ಮಕ್ಕೆ ಅನುಗುಣವಾಗ ಆಗ್ತಾ ಇರತ್ತೆ. ಒಂದೊಂದು 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 ಇಂದ್ರಿಯದಲ್ಲಿನೂ ಆಗ್ತಾ ಇರತ್ತೆ. ಅದೇ ಪಾರ್ವತಿಯಿಂದ ವರಪಡದ, ಸ್ಕಂದನಿಂದ ವರಪಡದ, ರುದ್ರನಿಂದ ವರಪಡದ ಅಂತ ಬಂದಾಗ ಅದು ಹೊರಗೆ ಮಾತ್ರ ಇಲ್ಲ, ಒಳಗೇನ ನಮ್ಮಲ್ಲಿ ನಮ್ಮ ಕರ್ಮಕ್ಕೆ ಅನುಗುಣವಾಗ ಈ ದೇವತೆಗಳ ಪ್ರೇರಣೆಯಿಂದ ಈ ದೈತ್ಯರು ಆಯಾ ವಿಷಯದ ದೈತ್ಯರು ಆ ಕಾಟ ಮಾಡ್ಲಿಕ್ಕೆ ಶುರು ಮಾಡ್ತಾರ. ಆ ಕಾರಣದಿಂದ ನಮ್ಮ ಮಾತುಗಳಲ್ಲಿ ಆ ಒಂದು ಮಾತುಗಳಲ್ಲಿ ವಿಷ ಬರುತ್ತೆ. ನೋಡುವ ದೃಷ್ಟಿಯಲ್ಲಿ ಭೇದ ವಿಪರೀತ ದೃಷ್ಟಿಯಿಂದ ನೋಡ್ತೀವಿ. ಕೇಳೋದು ಅನರ್ಥ, ಒಂದು ಶ್ರುತಿ ವಿರುದ್ಧವಾದ ಅರ್ಥಗಳನ್ನ ಲೌಕಿಕ ಹರಟಗಳ ಇದು ಕೇಳುವಂತೆ ಮಾಡುತ್ತೆ. ಇದೆಲ್ಲ ಇವರ ನಾವು ಮಾಡಿದ ಪಾಪ. ಅದಕ್ಕೆ ಇವರು ಪ್ರೇರಕರು ದೇವತೆಗಳೇ ಇದ್ದಾರೆ. ಅದಕ್ಕೆ ಇಲ್ಲಿ ಹೇಳುವಾಗ ಪಾರ್ವತಿ ವರದಿಂದ ಪೂತನ ಶಕಟಾಸುರ ತೃಣಾವರ್ತ ಕಾಲಲ್ಲಿ ಇದ್ದು ನಾವು ಕಾಲಿನಿಂದ ಒದ್ದುತ್ತೀವಿ, ಕಾಲಿನಿಂದ ಏನೋ ಕೆಟ್ಟ ಕೆಲಸಗಳನ್ನ ಮಾಡ್ತೀವಿ, ಹೋಗಬಾರದ ಜಾಗೆಗೆ ಹೋಗ್ತೀವಿ. ಇದೆಲ್ಲ ಯಾಕೆ ಆಗತ್ತೆ ನಮ್ಗೆ ಅಂದ್ರೆ ನಾವು ಮಾಡಿದ ಪಾಪ ಇವರ ಮೂಲಕವಾಗಿದೆ. ಇವಾಗ ನಾವು ಕೃಷ್ಣನ ಈ ಬಿಂಬನನ್ನ ವಿಶ್ವ ಅಂತ ನಾವು ಚಿಂತನೆ ಮಾಡಿದಾಗ ಏನಾಗತ್ತೆ ನಮ್ಗೆ, ಇದನ್ನ ನಾಶ ಮಾಡಿಬಿಡ್ತಾನೆ ಅಂತ ಹಾಗೆ ಒಂದು ಪಾರ್ವತಿ ವರದಿಂದ ಪೂತನ ಶಕಟಾಸುರ ತೃಣಾವರ್ತ. ಆಮೇಲೆ ಇನ್ನು ಶಿವವರದಿಂದ ವತ್ಸಾಸುರ ಬರ್ತಾನೆ. ಸ್ಕಂದನ ವರದಿಂದ ಭಕಾಸುರ ಬರ್ತಾನೆ, ಪೂತನಿಗೆ ಸಹೋದರ ಬರ್ತಾನೆ. ಆಮೇಲೆ ಕಾಳಿಯ ಆದ ಮೇಲೆ ವೃಕ್ಷ ರೂಪದ ಉಗ್ರಾಸುರ, ಅವನು ಬ್ರಹ್ಮವರದಿಂದ ಬರ್ತಾನೆ. ಆಮೇಲೆ ಶಿವಬಲದಿಂದ ಸಪ್ತ ಉಕ್ಷ್ಣಗಳು, ಕಾಲನೇಮಿಯ ಮಕ್ಕಳು ಬರ್ತಾರೆ. ವಿನಾಯಕನಿಂದ ಧೇನುಕಾಸುರ ಬರ್ತಾನೆ. ವರದಿಂದ ಆಮೇಲೆ ಷಣ್ಮುಖನ ವರದಿಂದ ಪ್ರಲಂಬಾಸುರ ಬರ್ತಾನೆ, ಶಂಖಚೂಡ ಬಂದು ಕುಬೇರನ ಬಲದಿಂದ ಆ ಯಕ್ಷನ ಮೂಲಕವಾಗಿ ಶಂಖಚೂಡಾಂಬವನು ಬರ್ತಾನೆ, ಮತ್ತು ಅರಿಷ್ಟಾಸುರ ಬರ್ತಾನೆ, ಆಮೇಲೆ ಕೇಶಿ ಮತ್ತು ವ್ಯೋಮ ಮುಂತಾದ ಸುರರು, ಮತ್ತು ಅಲ್ಲಿ ಕೊನೆಯಲ್ಲಿ ಬಂದಾಗ ಪಾರ್ವತಿಯ ಅನುಗ್ರಹ ಪಡೆದಂತ ರಜಕ ಧೋಬಿ ಅವನು ಬರ್ತಾನೆ, ಮತ್ತು ಶಿವ ಧನುಷನ್ನ ಭಂಗ ಮಾಡ್ತಾರೆ, ಆಮೇಲೆ ಕುವಲಯಾಪೀಡ ಅವನು ಬರ್ತಾನೆ, ಆಮೇಲೆ ಕೊನೆಯಲ್ಲಿ ಕಂಸ ಎಲ್ಲದಕ್ಕೆ ಕಾರಣಭೂತನಾದಂತ ಕಂಸ ಕಾಮಕ್ಕೆ ಕಾರಣನಾದಂತ ಅವನು ಕಾಲನೇಮಿ ಬರ್ತಾನೆ. ಸೊ ಎಲ್ಲರನ್ನು ಆ ಒಂದು ಕೃಷ್ಣ ಅವನನ್ನು ನಾಶ ಮಾಡ್ತಾರೆ. ಸೊ ಹೀಗೆ ಆ ಕೃಷ್ಣ ಅವತಾರದಲ್ಲಿ ಹೀಗೆನೆ ಒಂದೊಂದು ಅವತಾರದಲ್ಲಿನು ನೀವು ಒಂದೊಂದು ಅವತಾರ ಇನ್ಸಿಡೆಂಟ್ ಇಟ್ಟುಕೊಂಡು ಈ ಬಿಂಬನನ್ನ ವಿಶ್ವಮಂಬವದನ್ನ ಇದನ್ನ ಇಟ್ಟುಕೊಂಡು ನೋಡಬಹುದು. ಸೊ ಹೀಗೆ ಕೃಷ್ಣಾವತಾರ ರಾಮಾವತಾರ ಆದ ಮೇಲೆ ನೆಕ್ಸ್ಟ್ ನಮ್ಗೆ ಬರೋದು ಬುದ್ಧಾವತಾರ. ಬುದ್ಧಾವತಾರಕ್ಕೆ ಏನು ಹೇಗೆ ಅರ್ಥ ಮಾಡ್ತಾರ ಅಂದ್ರೆ, ಬುದ್ಧಾವತಾರಕ್ಕೆ ವಿ ಅಂದ್ರೆ ಜ್ಞಾನ ಅಂತ ತಕೊಂಡಿದ್ದೀವಿ. ಜ್ಞಾನ ಅಂಬೋದು ಕೆಟ್ಟ ಜ್ಞಾನವೂ ಇರಬಹುದು, ವಿರುದ್ಧವಾದ ವಿಪರೀತವಾದ ಜ್ಞಾನವನ್ನ ಆ ಒಂದು ವಿಶ್ವಂ ಗತಿ ಮಾಡ್ತಾರೆ. ಯಾರು ಮಾಡ್ತಾರೆ? ಭಗವಂತ ಬುದ್ಧ ರೂಪನಾಗಿ ಬಂದು ಆ ಒಂದು ದುರ್ಜನರಲ್ಲಿ ಈ ವಿಪರೀತ ಜ್ಞಾನವನ್ನ ಸಕಾರ ಮಾಡುತ್ತಾನಂತ ಬುದ್ಧಾವತಾರ ಹೇಳ್ತಾರೆ. ಅದು ವಿಶ್ವಂ ಅಂಬುದು ಅವರಿಗೆ ಅಂತ ಒಂದು ಪ್ರೇರಣೆಯನ್ನು ದೇವರು ಕೊಡ್ತಾರೆ, ವಿಗತ ಜ್ಞಾನವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಹೀಗೇನೆ ಬುದ್ಧಾವತಾರ ಮತ್ತು ಕಲ್ಕಿ ಅವತಾರದಲ್ಲಿ ಏನ ಅರ್ಥ ಹೇಗೆ ಅರ್ಥ ಬರುತ್ತೆ ಅಂದ್ರೆ, ವಿ ಎಂಬುದು ಪರಮಾತ್ಮ ಎಂಬ ಅರ್ಥವು ಬರುತ್ತೆ. ಏಕಾಕ್ಷರ ಕೋಶದಲ್ಲಿ ವಿ ಎಂಬುದು ಅಕಯ ಪ್ರ ವಿ ಅಂತ ಬರುತ್ತೆ. ವಿ ಎಂಬುದು ಪರಮಾತ್ಮ, ಆ ಪರಮಾತ್ಮವನ್ನ ತೃಣೀಕರಣ ಮಾಡಿ ಅಂದ್ರೆ ಶಯಂತಿ ಅಂತ ಬರುತ್ತೆ. ಶಯಂತಿ ಅಂದ್ರೆ ತನು ಕುರುವಂತೆ ಅಂದ್ರೆ ಬಿ ಲಿಟಲಿಂಗ್ ದ ಪರಮಾತ್ಮ ಮಾಡುವಂತ ಆ ಮ್ಲೇಚ್ಛರು, ಆ ಒಂದು ಕೆಟ್ಟ ಜನರು ಅವರನ್ನ ವೇತಿ ಅಂದ್ರೆ ನಾಶ ಮಾಡುತ್ತಾನೆ ಅಂತ. ಸೊ ಕೆಟ್ಟ ಜನರನ್ನ ನಾಶ ಮಾಡುತ್ತಾನೆ, ಕಲ್ಕಿಯಾಗಿ ಮಾಡ್ತಾನೆ. ಮತ್ತು ಇದು ಮಾತ್ರ ಅಲ್ಲ, ಅನೇಕ ಅವತಾರಗಳಿಗೆ ಬೇಸಿಕಲಿ ಇಟ್ಟುಕೊಳ್ಳುವ ರೀತಿ ಏನು ಅಂದ್ರೆ, ಅವತಾರದಲ್ಲಿ ಧರ್ಮವನ್ನ ವಿವರ್ಧನೆ ಮಾಡ್ತಾನೆ. ಧರ್ಮ ವಿವರ್ಧನ ಮೂಲ ಯುಗಾದಿ ಅಂತ ಹೇಳುವ ಧರ್ಮವನ್ನ ಬೆಳೆಸೋದು ಹಾಗೆ, ಧರ್ಮವನ್ನ ಬೆಳೆಸಬೇಕಂದ್ರೆ ಆ ಧಾರ್ಮಿಕರ ಮೂಲಕವಾಗ ಧರ್ಮವನ್ನ ಪಾಲನೆ ಮಾಡುವಂತ ಧಾರ್ಮಿಕರನ್ನ ಬೆಳೆಸೋದು, ಮತ್ತು ವಿಗಮಯತಿ ಅಧರ್ಮಿಗಳನ್ನ ಅಧರ್ಮ ಮಾಡುವರಂತ ಅಧರ್ಮವನ್ನ ಅಧರ್ಮೀಭೂತರಾದಂತ ದುರ್ಜನರನ್ನ ನಾಶ ಮಾಡೋದು ಪ್ರತಿ ಅವತಾರದಲ್ಲಿಂದು ಅವನು ಮಾಡ್ತಾನೆ. ಹಾಗೆ ಇನ್ನೋದಕ್ಕೆ ವಿ ಎಂಬುದನ್ನೇ ಇಟ್ಟುಕೊಂಡು ವಿವಿಧ ರೂಪದಿಂದ ಮಾಡ್ತಾನೆ, ವಿಶೇಷವಾಗಿ ಮಾಡುತ್ತಾನೆ, ವಿಲಕ್ಷಣವಾಗಿ ಮಾಡುತ್ತಾನೆ. ಹೇಗಂದ್ರೆ ನಾವು ಹಿಂದೆ ನೋಡಿದ ಅದೇ ಸೇಮ್ ಮೀನಿಂಗೆ ಬರುತ್ತೆ, ವ್ಯಾಪ್ತಿಗೆ ಬಂದ ಮೀನಿಂಗೆ. ವಿಲಕ್ಷಣವಾಗಿ ಮಾಡ್ತಾನಂದ್ರೆ ಎಲ್ಲರಲ್ಲಿನೂ ಇದ್ದು ತಾನು ಮಾಡಿದ್ರನ್ನು ಅವನಿಗೆ ಯಾವ ವಿಕಾರವೂ ಬರೋದಿಲ್ಲ, ಯಾವ ಒಂದು ಒಂದು ದುಃಖ ಶೋಕ ಮುಂತಾದ್ದು ಬರೋದಿಲ್ಲ. ಕ್ರೀಡಾ ರೂಪದಿಂದ ಅದೇ ವಿಲಕ್ಷಣವಾಗಿ ಪರಪ್ರಯೋಜನಕ್ಕಾಗಿ ಅದು ಮಾಡ್ತಾನಂಬುದು ವಿಯಿಂದಲೇ ಬರುತ್ತೆ. ಹೀಗೆ ಹೇಳ್ತಾರೆ. ಅದೇ ನೆಕ್ಸ್ಟ್ ವ್ಯಾಸರೂಪ ವೃತ್ತಿಯನ್ನು ಇದೇ ಅರ್ಥ. ಹೇಗೆ ಮಾಡ್ತಾನಂದ್ರೆ ವ್ಯಾಸರೂಪದಿಂದ ವೇದಂ ವರ್ಧಯತಿ, ವೇದದ ಜ್ಞಾನವನ್ನ ವರ್ಧನೆ ಮಾಡುತ್ತಾನೆ, ಬೆಳೆಸುತ್ತಾನೆ ವೇದಗಳಲ್ಲಿ. ವೇದವನ್ನ ವೇದಕ್ಕೆ ಸರಿಯಾದ ಅರ್ಥ ಕೊಟ್ಟು ಅದನ್ನ ಮಾಡ್ತಾನೆ, ಸುಜ್ಞಾನವನ್ನ ವರ್ಧಯತಿ ಅಂತ ಹೇಳ್ತಾರೆ. ಆಮೇಲೆ ಅದನ್ನ ಇನ್ನೂ ಅನೇಕ ರೂಪಗಳು, ಕಪಿಲ ರೂಪ, ದತ್ತಾತ್ರೇಯದ ರೂಪ, ಮಹಿದಾಸ ರೂಪ, ನರನಾರಾಯಣ, ಈ ರೂಪಗಳಿಂದ ಆ ಜ್ಞಾನವನ್ನ ವೇದದಲ್ಲಿ ಇರುವಂತಹ ಜ್ಞಾನವನ್ನ ಋಷಭ ರೂಪ ಮುಂತಾದ ಜ್ಞಾನವನ್ನ ವರ್ಧನೆ ಮಾಡುತ್ತಾನೆ. ಅದು ಮಾತ್ರ ಅಲ್ಲ, ಈ ಕೆಲವೊಮ್ಮೆ ಏನು ಮಾಡ್ತಾನೆ, ಈ ಕಲಿಯುಗದಲ್ಲಿ ಜ್ಞಾನಿಗಳ ಮೂಲಕವಾಗಿ ತಾನೇ ಮಾಡೋದು, ತಾನೇ ಅವತಾರ ಮಾಡೋದು ಒಂದಾದ್ರೆ ಜ್ಞಾನಿಗಳ ಮೂಲಕವಾಗೂ ಮಾಡ್ತಾನಂತ ಹೇಳಿ ಅದಕ್ಕೆ ಬೇಕಾದ ಇದೇ ಅರ್ಥವನ್ನ. ಜ್ಞಾನಿಗಳ ಮೂಲಕ ಅಂದ್ರೆ ಏನು? ಅಂದ್ರೆ ಜೀವನದಲ್ಲಿ ಈ ವಿಷ ಪ್ರವೇಶ ಅಂತ ಬರುತ್ತಲ್ಲ, ಇವನೇ ಈ ವಿಶ್ವನೇ ನಮ್ಮ ವಿಶ್ವನೇ ಅದು ಬರುತ್ತಲ್ಲ ನೆಕ್ಸ್ಟ್ ಕೆಲವು ಪದ್ಯಗಳಲ್ಲಿ ಬರುತ್ತೆ. ಹಾಗೆ ಅವನು ಲಿಂಗದೇಹದಲ್ಲಿ ಅವನು ಸ್ವರೂಪ ದೇಹದಲ್ಲಿ ಎಲ್ಲಾ ಹೆಸರಿನಿಂದಲೂ ಅವನೇ ಇದ್ದಾನೆ. ಆಮೇಲೆ ಲಕ್ಷ್ಮಿಯೊಳಗೇನೂ ಇದ್ದಾನೆ. ಸೊ ಲಕ್ಷ್ಮಿಯೊಳಗೆ ಪ್ರವೇಶ ಮಾಡ ಆ ಬಿಂಬ ಇವಾಗ ವಿಶ್ವಂ ಅಂತ ಬರೋವಾಗ ಆ ಜೀವ ವಿಶ್ವಂ ಅಂದ್ರೆ ಜೀವ ಅಂತ ಒಂದು ಅರ್ಥ ಕೊಟ್ಟು ಇಲ್ಲಿ ಜೀವ ಎಂಬುವ ಅರ್ಥದಿಂದ ಯಾರನ್ನ ತಗೊಳ್ತೀರಂದ್ರೆ ದೇವರ ದೃಷ್ಟಿಯಿಂದ ಲಕ್ಷ್ಮಿಯು ಒಂದು ಜೀವ ಆಗ್ತಾಳ. ಸೊ ಆ ಲಕ್ಷ್ಮಿಯಲ್ಲಿ ಪ್ರವೇಶ ಮಾಡ್ತಾನೆ. ಇಷ್ಟೂ ಅವತಾರ ಎಲ್ಲ ವಿಶೇಷವಾಗಿರುವಂತ ಈ ಬಿಂಬ ಮೂರ್ತಿ ಅವನನ್ನ ಇಷ್ಟು ಅವತಾರ ಇಷ್ಟು ಹೀಗಿದಾನ ಹೀಗೆ ಅಂತ ನಾವು ಅವನನ್ನ ಕರೆದಾಗ ಅವನನ್ನ ಬಾ 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 ಅಂತ ಲಕ್ಷ್ಮೀ ಶೋಭಾನಲ್ಲಿನೂ ಹೇಳ್ತಾರಲ್ಲ 24 ಸತಿ ಹೇಳ್ತಾರ ಬಾ ಬಾ ಬಾ. ಇದು ಒಂದು ಸುಳಾದಿನೂ ಮಾಡಿದ್ದಾರೆ ವಿಜಯದಾಸರು. ಸೊ ಹೀಗೆ ನಾವು ಕರೆದಾಗ ಅವನು ಏನು ಮಾಡ್ತಾನೆ, ವಿಶ್ವಂ ಜೀವಂ ಅಂದ್ರೆ ಆ ಲಕ್ಷ್ಮಿಯೊಳಗೆ ಅವನೇ ವ್ಯಾಪ್ತನಾಗಿದ್ದು ಲಕ್ಷ್ಮೀ ಎಂಬೋ ಹೆಸರಿನಿಂದ. ಆಮೇಲೆ ನೆಕ್ಸ್ಟ್ ಲೆವೆಲ್ಲಿ ವಿಶ್ವಂ ಅಂದ್ರೆ ಹೇಳ್ತಾರೆ, ವಿಶ್ವಂ ಅಂದ್ರೆ ಚತುರ್ಮುಖ ಅಂತ ಅರ್ಥ ಹೇಳ್ತಾರೆ. ಜೀವ ಅಂದ್ರೆ ವಿಶ್ವಂ ಅಂದ್ರೆ ಜೀವ ಅಂತ ಒಂದು ಅರ್ಥ ಇದೇ ಇದೆ ಅಲ್ಲ ವಿಶ್ವಂ ಎಂಬುದಕ್ಕೆ. ಜೀವ ಅಂದ್ರೆ ಯಾವ ಜೀವ ಅಂದ್ರೆ ಮುಕ್ತ ನಿತ್ಯ ಮುಕ್ತಲಾದಂತ ಲಕ್ಷ್ಮಿ. ಆಮೇಲೆ ಸಂಸಾರದಲ್ಲಿ ದೊಡ್ಡವರಾದಂತ ಚತುರ್ಮುಖ ಎಂಬ ವಿಶ್ವಂ ಅವನಲ್ಲಿ ಪ್ರವೇಶ ಮಾಡಿ ಸೃಷ್ಟಿ ಮುಂತಾದದ್ದು ಎಲ್ಲವೂ ಮಾಡ್ತಾನೆ. ಆಮೇಲೆ ವಿಶ್ವಂ ಅಂದ್ರೆ ವಾಯು, ಆ ವಾಯುವಲ್ಲಿ ಇದ್ದು ವಾಯುವಿನಲ್ಲಿ ಇದು ಏನು ಮಾಡಿದ ವಾಯುವಲ್ಲಿ ಅಂದ್ರೆ ಬಿ ಮಾಡಿದ. ವಿಶ್ವಂ ಅಂದ್ರೆ ವಾಯು ಅಂತ ಆಗತ್ತೆ. ಏನು ಮಾಡಿದ ಅಲ್ಲಿ ಹೋಗಿ ಪ್ರವೇಶ ಮಾಡಿ ಏನು ಮಾಡಿದ ಅಂದ್ರೆ ವರ್ಧಯತಿ, ಅವನನ್ನ ಬೆಳೆಸಿದ. ಅವನಲ್ಲಿ ಆ ಒಂದು ದೇವರ ವ್ಯಾಪ್ತಿ ದೇವರ ಅನುಗ್ರಹ ಎಂತಹದ್ದು ಅಂದ್ರೆ ಹಿ ಮೇಡ್ ಈ ಒಂದು ಕಲ್ಪದಲ್ಲಿ ಆ ವಾಯುದೇವರನ್ನ ಉತ್ತಮ ಜೀವ ಎಲ್ಲರಿಗೇನು ಅವನೇ ಗುರು ಜಗತ್ ಗುರು ಎಂಬೋ ಒಂದು ಸ್ಟೇಟಸ್ ಅನ್ನ ಅವ ಜೀವನಲ್ಲಿ ಇದಾದ ಅದನ್ನ ಪೂರ್ತಿಯಾಗ ವಿಕಾಸಗೊಳಿಸಿದ. ವಿಶ್ವಂ ವ್ಯಾಪ್ತಂ ವಾಯುವಿನಲ್ಲಿ ಇದ್ದು ವ್ಯಾಪ್ತನಾದಂತ. ಆಮೇಲೆ ನೆಕ್ಸ್ಟ್ ಬರೋದು ವಿಶ್ವಂ ಜೀವ ಅಂತ ತಕೊಂಡಿದೀವಲ್ಲ, ಎಲ್ಲರನ್ನು ಗುರುಬಿಂಬ ಅಂತ ತಕೊಳ್ಳು ಅಂತ ಹೇಳ್ತಾರೆ. ಅಷ್ಟ ನಮ್ಗೆ ಏನಾರು ಮಾಡಬೇಕಂದ್ರೆ ವಿಜಯದಾಸರ ಅನೇಕ ಸುಳಾದಿಯಲ್ಲಿ ಇದು ಬರುತ್ತೆ. ವಿಜಯದಾಸರು ಏನು ರಹಸ್ಯವನ್ನ ಹೇಳಿಕೊಟ್ಟಿದ್ದಾರೆ ಅಂತ ಬರುವಾಗ ಈ ಗುರು ಅಂಬೋ ಗುರುಬಿಂಬ ಅಂಬೋ ರಹಸ್ಯವನ್ನ ಅವರು ತೋರಿಸಿಕೊಟ್ಟಿದ್ದಾರೆ ತಮ್ಮ ಸುಳಾದಿಯಲ್ಲಿ. ಅದೇ ಸೀಕ್ರೆಟ್ ಅಂತ ಹೇಳ್ತಾರೆ. ಗುರು ಮೂಲ ದೇವರಿಗೆ ಹಾಗೆ ಅನುಗ್ರಹ ಮಾಡ್ತಾನಂದ್ರೆ ಗುರು ಮೂಲಕ ಮಾಡ್ತಾನಂತ, ಅದಕ್ಕೆ ಗುರುಬಿಂಬ ಅಂತ. ನೆಕ್ಸ್ಟ್ ನಾವು ಬಂದು ರುದ್ರದೇವನಿಂದ ಎಲ್ಲರನ್ನು ಸೂರ್ಯ ತನಕವೂ ತರ್ತೀವಿ ನಾವು. ಸೂರ್ಯ ತನಕ ತಂದು ಅಲ್ಲಿಂದ ಅವ್ರು ಹೇಳ್ತಾರೆ ಆ ಬಿಂಬ ಹಾಗೆ ಬರಬೇಕಂತ. ಅಂದ್ರೆ ಅಲ್ಲೇ ನೀವು ಇನ್ನು ಮುಂದೆ ಪದ್ಯಗಳಲ್ಲಿ ಬರುವಾಗ ನೋಡ್ತೀವಿ. ಇದನ್ನು ಒಂದು ಕಡೆ ನೋಡಿದ್ದು ಅನೇಕ ಕಡೆ ನೋಡಿದ್ದೀವಿ. ಇದು ಅಂದ್ರೆ ಆ ಸ್ಥೂಲ ದೇಹದಲ್ಲಿ ಅವನು ಪ್ರಾಜ್ಞನಾಗೆ ಅವನು ನಿಂತಿದ್ದಾನಲ್ಲ, ಆ ಪ್ರಾಜ್ಞನ ಪ್ರಾಜ್ಞ ಅಗ್ರ ಭಾಗದಲ್ಲಿ ನಿಂತಿದ್ದಾನೆ. ಕೆಳಗೆ ಮೂಲೇಶನ ಪಾದ ಬಂತು ಮೂಲೇಶನ ಪಾದ, ಆ ಪಾದದಲ್ಲಿ ಎಲ್ಲ ಜೀವಗಳು ಇದ್ದಾರೆ. ಅಂದ್ರೆ ರುದ್ರಾದಿ ಜೀವಗಳು ಎಲ್ಲರೂ ಇದ್ದಾರೆ ಅವರ ಮೂಲಕವಾಗ. ಅಂದ್ರೆ ನಾವು ಏನಿಲ್ಲಿ ಚಿಂತನೆ ಅಂತ ಇಲ್ಲಿ ಬಿಂಬ ಹಾಗೆ ಚಿಂತನೆ ಅಂದ್ರೆ ಈ ವಿಶ್ವ ಅಂಬೋನು ವಿಶ್ವ ನಮ್ಮ ಜೀವನದಲ್ಲಿ ಇರುವಂತ ಈ ಭಗವಂತ ಆ ಒಂದು ವಾಯುದೇವರಲ್ಲಿ ಅದೇ ರೂಪದಿಂದ ಬಂದು ನಮಗೆ ಬಿಕಾಸ್ ಇಟ್ ಹ್ಯಾಸ್ ಟು ಹಾವ್ ನಮಗೆ ನಮ್ಮ ಡೆವಲಪ್ಮೆಂಟ್ಗೆ ಬೇಕಾದ್ದು. ಸೊ ಇಲ್ಲಿಂದ ನಮ್ಮಲ್ಲೇ ಇರುವಂತ ವಾಯುದೇವರು ಮತ್ತು ರುದ್ರದೇವರು ಒಂದೊಂದು ಸ್ಟೆಪ್ ಆಗಿ ಬಂದು ರುದ್ರದೇವರು ಎಲ್ಲವೂ ಇಟ್ಟುಕೊಂಡು ಈ ದೇವತೆಗಳೆಲ್ಲ ನಮ್ಮಲ್ಲಿ ಇದ್ದಾರೆ, ಇವರೆಲ್ಲರನ್ನು ಇಟ್ಟುಕೊಂಡು ಇವರು ಒಂದು ರೂಪದಿಂದ ನಮ್ಮ ಗುರು ಒಳಗಿದ್ದಾರಂತೂ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಒಂದೊಂದು ಜನಕ್ಕೆ ಒಂದೊಂದು ಗುರು, ಒಂದೇ ಜನ್ಮದಲ್ಲಿ ಸೆವೆರಲ್ ಗುರು ಬಂದ್ಬಿಡ್ತಾರಲ್ಲ ಅಂದ್ರೆ ನಾವು ವ್ಯಕ್ತಿಯನ್ನ ಹೇಳೋದಿಲ್ಲ. ನಮಗೆ ಜ್ಞಾನ ಬರೋವಾಗ ಅವ್ರ ಮೂಲಕವಾಗಿ ಬರುತ್ತಲ್ಲ, ಅವ್ರ ಮೂಲಕವಾಗಿ ಅವ್ರಿಗೇನೆ ಜ್ಞಾನ ಹೇಗಿದೆ ಗೊತ್ತಿಲ್ಲ ನಮ್ಗೆ, ಅವ್ರ ಮೂಲಕವಾಗ ದೇವರು ಕೊಡ್ತಾನೆ. ಸೊ ಆ ಗುರುವನ್ನ ಇಟ್ಟುಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಇಮಿಡಿಯೇಟ್ ಗುರುವನ್ನು ಇಟ್ಟುಕೊಳ್ತಾರ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಹೀಗೆ ಬರೋದು. ಸೊ ಅದಕ್ಕೆ ವಿಶ್ವಂ ಅಂಬೋದು ಯಾರು ಬಂದಿದ್ದ ಅಂದ್ರೆ ವಿಶ್ವಂ ನನ್ನ ಬಿಂಬನೆ ಅವರಲ್ಲಿ ಅವ್ರ ಮೂಲಕವಾಗ ನನಗೆ ತಿಳಿಸ್ತಾ ಇದ್ದಾನ ಅಂತ ಹೇಳ್ತಾರೆ. ಸೊ ಹೀಗೆ ಈ ಬರೋವಾಗ ಹಾಗೆ ನಮ್ಗೆ ಜನ್ಮ ಆಗತ್ತ ಅಂಬೋದನ್ನು ಹೇಳ್ತಾರೆ. ಅಂದ್ರೆ ಇಲ್ಲಿ ನಾವು ದೇವತೆಗಳು ತನಕ ತಂದುಕೊಂಡು ಆ ಒಂದು ಸೂರ್ಯನ ತನಕ ಸೂರ್ಯ ಬಿಂಬ ಆ ಖದ್ಯೋತ ಗುರು ಅಂತ ಹೇಳ್ತಾರೆ, ಖದ್ಯೋತ ಗುರು ತನಕ ಆ ಬಿಂಬನಲ್ಲಿ ಇಟ್ಟುಕೊಂಡು ಆ ವಿಶ್ವನೇ ಏನು ಮಾಡಿದ್ದ ಅಂತ ಆದೋ ಗರ್ಭಂ ವಿಶಂತಿ ಆ ಗರ್ಭದಲ್ಲಿ ಪ್ರವೇಶ ಮಾಡ್ತಾನೆ. ಒಂದು ಯಾವುದ ಎಲ್ಲಿ ನಾವು ಬಂದು ಹುಟ್ಟಬೇಕೋ ಆ ಗರ್ಭದಲ್ಲಿ ಅವನು ಪ್ರವೇಶ ಮಾಡ್ತಾನೆ. ಅವನೇ ತಂದು ಇಡ್ತಾನಂತ, ಗರ್ಭದಲ್ಲಿ ತಂದು ಇಡ್ತಾನಂತ. ಗರ್ಭದಲ್ಲಿ ತಂದು ಇಟ್ಟು ವೇತ್ತಿ, ವೇತ್ತಿ ಅಂದ್ರೆ ಜನೇಯತಿ ಅಂತ, ಗರ್ಭದಲ್ಲಿ ಇರೋದು. ಆಮೇಲೆ ಗರ್ಭದಿಂದ ಹುಟ್ಟಿ ಹೊರಗೆ ಬರಬೇಕಲ್ಲ, ಅದನ್ನು ಅವನೇ ಮಾಡ್ತಾನೆ. ಪ್ರಜನ ಜನೇಯತಿ ಪ್ರಜನ ಅಂತ ಹೇಳ್ತಾರೆ, ಆ ಪ್ರಜನ ಕ್ರಿಯೆಯನ್ನ ಮಾಡ್ತಾನಂತ. ಅಲ್ಲಿ ಮಾಡಿದ ಮೇಲೆ ಏನ್ ಮಾಡ್ತಾನಂದ್ರೆ, ಅಲ್ಲಿ ವೀಣ ಬಂದ ಜೀವ, ಬಂದ ಜೀವನಿಗೆ ವೀಣ ಪಕ್ಷಿನ ದಿಯತಿ ಅಂದ್ರೆ, ಆ ವೀಣ ಅಂದ್ರೆ ಪಕ್ಷಿ ಗರುಡನಿಂದ, ಆ ಜೀವನಲ್ಲಿ ಏನ್ ಮಾಡ್ತಾನೆ, ಆ ಜೀವನಲ್ಲಿ ಆ ಜೀವನ ಹೃದಯದಲ್ಲಿ, ಇವಾಗ ಜೀವ ಮಗು ಹುಟ್ಟಿದೆ, ಆ ಮಗುವಿನ ಹೃದಯದಲ್ಲಿ ಅವನು ಸಂಚಾರ ಮಾಡುತ್ತಾ ಆ ಒಂದು ಸಂಸ್ಕಾರಗಳನ್ನ, ಆ ಒಳ್ಳೆ ಜೀವವನ್ನು ತಗೊಳ್ತಾ ಇದ್ದೀವಿ ನಾವು ಒಳ್ಳೆ ಜೀವನ ತಗೊಳ್ಳೋಣ, ನಮ್ಮಲ್ಲಿ ಸಂಚಾರ ಮಾಡಿ ಆ ಜ್ಞಾನ ಬರುವಂತೆ ಮಾಡಿ. ಆಮೇಲೆ ವೀಣ ಅಂದ್ರೆ ಸ್ಥಾಪಯತಿ, ಆ ಜ್ಞಾನ ಬಂದದ್ದನ್ನ, ಜ್ಞಾನ ಅಂದ್ರೆ ಚಿಕ್ಕ ವಯಸ್ಸಿಂದ ಒಂದೊಂದು ಹೇಳ್ಕೊಡೋದು, ತಾಯಿ ಹೇಳ್ಕೊಡೋದು, ನಾಲ್ಕು ಮಕ್ಕಳಿಗೆ ಹೇಳ್ಕೊಟ್ರೆ ಕೆಲವು ಮಕ್ಕಳಿಗೆ ಬರುತ್ತೆ, ಕೆಲವು ಮಕ್ಕಳಿಗೆ ಬರಲ್ಲ. ಸೊ ಹೀಗೆ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನ, ಜ್ಞಾನ ಬರಬೇಕಂದ್ರೆ ಅದಕ್ಕೆ ಬೇಕಾದ ದ ಬಿಲ್ಡಿಂಗ್ ದ ಕ್ಯಾರೆಕ್ಟರ್ ಎವ್ರಿಥಿಂಗ್, ಮಾತಾ ತಾಯಿ ಒಂದು ಗುರು, ತಂದೆ ಒಂದು ಗುರು ಅಂತ ಹೇಳ್ತಾರಲ್ಲ, ತಾಯಿ ಮೂಲಕವಾಗೇ ಬೆಳೆಸ್ತಾ ಬರ್ತಾನೆ ಈ ದೇವರೇ, ತಂದೆ ಮೂಲಕವಾಗಿ ಬೆಳೆಸ್ತಾ ಬರ್ತಾನೆ, ಆಮೇಲೆ ಗುರುವಿನ ಸಂಪರ್ಕವನ್ನ ತಂದು ಕೊಡ್ತಾನೆ. ಸೊ ಅದಕ್ಕೆ ಹೇಳ್ತಾರೆ ದೀನ ಅಂದ್ರೆ ವರ್ಧಯತಿ ಅಂದ್ರೆ ಬೆಳೆಸುತ್ತಾನಂದ್ರೆ ಹೇಗೆ ರಕ್ಷಣೆ ಮಾಡುತ್ತಾ ಪಾಲನೆ ಮಾಡುತ್ತಾ ಬೆಳೆಸ್ತಾನೆ, ಆ ಪಾಲನೆ ಪೋಷಣ ಎರಡೂ ಆದ್ರೆ ಬೆಳೆಯೋದು ಅಂತಾಗತ್ತೆ. ಸೊ ವರ್ಧಯತಿ ಎಂಬುದಕ್ಕೆ ಪಾಲನಾ ಪೋಷಣ ಅಂತ ತಕೊಳ್ಳಿ. ಆಮೇಲೆ ದುಷ್ಟ ಮರ್ದನೆಯನ್ನು ಮಾಡ್ತಾ ಬರ್ತಾನೆ. ಆಮೇಲೆ ಮೆಲ್ಲ ಮೆಲ್ಲ ವಂ ವಂ ಅಂತ ಹೇಳುವಾಗ ಬೇಕಾದ ವಂ ಅಂದ್ರೆ ಬಲಂ ಅಂತ ಅರ್ಥ ತಗೊಂಡಿದ್ದಾರೆ, ಬಲವನ್ನ ಕೊಡ್ತಾನೆ, ದೇಹ ಬಲವನ್ನ ಬೆಳೆದು ಬರಬೇಕು, ದೇಹ ಬಲವನ್ನ ಕೊಡ್ತಾನೆ. ಗುರು ಸೇವಾದಿ ಬಲ, ದೇಹ ಬಲ ಬಂದಾಗೆ ಒಂದು ಗುರು 12 ವರ್ಷ ಏನಾರು ಇರುವಾಗ ಗುರುವಿನ ಸಂಪರ್ಕ ಆಗತ್ತೆ, ಆ ಗುರುವಿಗೆ ಸೇವಾ, ಮನೆಯಲ್ಲಿ ತಾಯಿ ತಂದೆ ಹೇಗ್ ಬೇಕಾರ ತಕೊಳ್ಳಿ, ಗುರು ಆ ಒಂದು ಸೇವಾ ರೂಪವಾಗ ಮಾಡಿ ಆ ವಿದ್ಯೆಯನ್ನ ಪಡೆದಕ್ಕೆ ಬಲ, ಮನೋಬಲ. ನಮ್ಮ ದಾಂಪತ್ಯ, ನಮ್ಮ ಸಂಸಾರದಲ್ಲಿ ಬರುವಂತಹ ಕಷ್ಟಗಳಲ್ಲನ್ನ ತಕ್ಕೊಳ್ಳುವಂತ ಆ ಒಂದು ಬಲ, ಮನೋಬಲವನ್ನ ಕೊಡಬೇಕು. ಹೀಗೆ ಬಲವನ್ನ ಕೊಡ್ತಾನೆ ಅಂತ ಹೇಳ್ತಾರೆ, ವಂ ಬಲಂ ಅಂತ ಕೊಡ್ತಾನೆ. ಕ್ಷತ್ರಿಯರಾಗಿದ್ರೆ ಆ ಬಲವನ್ನ ಬಲೀನಾಂ ವಂ ಬಲಂ, ಬಲೀನಾಂ ಬಲರೂಪನಾಗಿ ಭಗವಂತ ಇದ್ದಾನೆ. ಆಮೇಲೆ ಇಚ್ಛೆ ಎನ್ನುವರು, ಆ ವಿ ಅಂದ್ರೆ ಇಚ್ಛೆಯಾಗತ್ತ, ಆಮೇಲೆ ತಿಳ್ಕೋಬೇಕು ಪಡೆಯಬೇಕು ಅಂಬೋ ಇಚ್ಛೆಯನ್ನು, ನಮ್ಮಲ್ಲಿ ಆ ಇಚ್ಛೆ ಬಂತು ಅಂದ್ರೆ ದೇವರ ಅನುಗ್ರಹ ಆಗಿದೆ, ಅದಕ್ಕೆ ಪ್ರಾಪ್ತಿ ಅನುಗ್ರಹ ಬೇರೆ ಅಂತ ಹೇಳ್ತೀವಿ. ದೇವರ ಅನುಗ್ರಹ ಆಗಿದೆ ಅಂತ ನಮ್ಗೆ ಆ ಇಚ್ಛೆ ಮಾಡಬೇಕು, ತಿಳ್ಕೋಬೇಕು, ತಿಳಿದದ್ದನ್ನ ನಾವು ಮಾಡಬೇಕು ಅಂಬೋ ಇಚ್ಛೆಯನ್ನ ಅವನು ಕೊಡ್ತಾನೆ. ಸೊ ಇದು ನಾವು ಕಂಟಿನ್ಯೂ ಮಾಡೋಣ. ಕೃಷ್ಣಾರ್ಪಣೆ.